ಚ ಮಿಮಾಂ ಪ್ರಸುಪ್ತಾಂ ಸಂಜೀವಯಂತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗ್ರಂಥತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕ ನಿಷ್ಠಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮದುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಶ್ರೀಗುರುಭ್ಯೋ ನಮಃ ಹರಿಃ ನೋಧತ್ತೆ ಜಡತಾಂ ನ ಭಂಗಮಯತೆ ನೀಚಸ್ಥಲಂ ನೇಹತೆ ಸ್ಖಾಲಿತ್ಯಂ ನ ಚ ಯಾತಿ ನೈತಿ ಕೃಶತಾಂ ಕ್ಷೋಭಂ ಕ್ವಚಿನ್ನಾಂಚತೆ ಸ್ಖಾಲಿತ್ಯಂ ನ ಚ ಯಾತಿ ನೈತಿ ಕೃಶತಾಂ ಕ್ಷೋಭಂ ಕ್ವಚಿನ್ನಾಂಚತೆ ಮಾನಂ ನೋಜ್ಜತಿ ನೋಜದಾತಿ ತಪದಂ ವ್ಯರ್ಥಂ ನ ಕೋಕೂಯತೆ ಕಲ್ಯೇಯಂ ಜಯತೀರ್ಥ ಕೋವಿತವಚಃ ಕಲ್ಲೋಲಿನೀ ಸೇವ್ಯತಾಂ ಜಯತೀರ್ಥರಂತಹ ಮಹಾನುಭಾವರ ಪುಣ್ಯಸ್ಮರಣೆಯ ಪರ್ವಕಾಲ ಇವತ್ತಿನ ದಿವಸ. ಶ್ರೀ ಜಯತೀರ್ಥರು ವಿಶ್ವಖ್ಯಾತಿಯ ಟೀಕಾಕಾರರು. ನಮ್ಮ ಮತವನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಜಯತೀರ್ಥರ ಟೀಕೆಗಳನ್ನು ಓದಬೇಕು ಅಷ್ಟೇ ಅಲ್ಲ, ಬೇರೆ ಮತದವರು ಏನು ಹೇಳ್ತಾರೆ ಅಂತ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಬೇರೆ ಮತದವರು ಟೀಕಾರ ಗ್ರಂಥ ಓದಬೇಕು. ಅಂಥ ಗ್ರಂಥ ಬರೆದ ಮಹಾನುಭಾವರು ಜಯತೀರ್ಥರು. ಅಂದರೆ ಬೇರೆ ಮತದವರು ತಾವೇನು ಹೇಳ್ತಾರೆ ಎಂಬುದನ್ನು ಜಯತೀರ್ಥರು ಹೇಳ್ತಾರೆ ನಮಗೆ ಅರ್ಥ ಆಗುತ್ತೆ ಅಂತ ಅರ್ಥ. ಅವ್ರ ಮಾತು ಅಷ್ಟು ಗೊಂದಲಮಯವಾದ ಮಾತಿರುತ್ತೆ, ಟೀಕಾರೆಲ್ಲ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾರೆ. ಅದಕ್ಕೇನು ಕಾರಣ ಅಂದರೆ ಅವ್ರ ಮತನೂ ಸರಿಯಾಗಿ ಗೊತ್ತು, ಇದು ಗೊತ್ತು, ಅವಾಗ ಸಾಧ್ಯ. ಪೂರ್ವಪಕ್ಷ ಸರಿಯಾಗಿ ಗೊತ್ತಿಲ್ಲದೆ ಹೋದಾಗ ಉತ್ತರ ಸರಿಯಾಗಿ ಕೊಡಲಿಕ್ಕೆ ಬರೋ ಸಾಧ್ಯತೆ ಇಲ್ಲವೇ ಇಲ್ಲ. ಜಯತೀರ್ಥರ ಜ್ಞಾನ ಅಂದರೆ ದಿವ್ಯ ಜ್ಞಾನ. ಎರಡು, ಅವ್ರ ಮತವನ್ನು ಅನುವಾದ ಮಾಡ್ತಾರೆ, ಅವರು ಮೆಚ್ಚಾಗಿ ಅನುವಾದ ಮಾಡ್ತಾರೆ, ಇದು ಮುಖ್ಯ. ಏನು ಹಾಗೆ ಹೇಳಿಲ್ಲ ಅಂತ ಅವ್ರು ಹೇಳಾಗಿಲ್ಲ, ಹೌದು ನಾವು ಹೇಳಿದ್ದು ಹೀಗೆ ಅಂತ ಹೇಳ್ತಾರೆ, ಆಮೇಲೆ ಅದು ಹಾಗಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ. ಇದು ಟೀಕಾರಾಯರ ಪ್ರಾಮಾಣಿಕತೆಗೆ ದೊಡ್ಡ ನಿದರ್ಶನ. ನಾವು ಅವ್ರು ಹೇಳಿದ್ದನ್ನು ಹೇಳಿ ಖಂಡನೆ ಮಾಡೋ ದೊಡ್ಡ ವಿಚಾರ ಅಲ್ಲ, ಅದು ಮೋಸ ಆಗುತ್ತೆ. ಜಯತೀರ್ಥರಲ್ಲಿ ಆ ಮಾತು ಕನಸು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ ಅಂತ ಮಹಾನುಭಾವರು ಜಯತೀರ್ಥರು. ಜಯತೀರ್ಥರ ವಿಚಾರ ಸರಣಿ ಒಂದು ವಿದ್ವತ್ ಕ್ರಾಂತಿಯನ್ನು ಮಾಡ್ತದ್ದು. ಒಂದು ಯಾವ ರೀತಿಯಾಗಿ ಮತಗಳನ್ನು ವಿಮರ್ಶೆ ಮಾಡಬೇಕು, ಮೂಲ ಗ್ರಂಥಗಳನ್ನು ಹೇಗೆ ನೋಡಬೇಕು, ಯಾವ ರೀತಿಯಲ್ಲಿ ನಿಷ್ಕಲ್ಮಶವಾದ ವಿಚಾರಗಳನ್ನು ತಿಳಿಬೇಕು ಮತ್ತು ಹೇಳಿದ್ದನ್ನು ಹೇಗೆ ಸಮಪ್ ಮಾಡಬೇಕು. ಇದಮತ್ರ ಆಕೂತಂ ಅಯಂ ಅಭಿಪ್ರಾಯ ಅಯಂ ಭಾವ ಬರೆಯ ರೀತಿ ಹೇಗಿರುತ್ತೆ. ಜಯತೀರ್ಥರ ವಿಚಾರ ಸರಣಿ ಅಂದರೆ ತೀರಾ ಅದ್ಭುತವಾದದ್ದು. ಅಂಥ ಮಹಾನುಭಾವರು ಹುಟ್ಟಿದ್ದು ಮಂಗಳವೇಡೆ ಅಂತ ಒಂದು ಸ್ಥಳ, ಪಂಡರಪುರಕ್ಕೆ ಹತ್ರ 20 ಕಿಲೋಮೀಟ್ರ್ ಮುಂಚೆ ಬರುತ್ತೆ. ಪಂಡರಪುರಕ್ಕಿಂತ 20 ಕಿಲೋಮೀಟ್ರ್ ಮುಂಚೆ ಮಂಗಳವೇಡೆ ಅಂತಿದೆ. ಇವತ್ತಿಗೂ ಅವ್ರು ಹುಟ್ಟಿದ ಮನೆ ಇದೆ ಅಲ್ಲಿ. ದೊಡ್ಡ ವಾಡೆ ಅಂತ ಕರೀತಾರೆ, ದೊಡ್ಡ ಜಾಗ ಅದು ಒಂದು. ಅದು ನಮ್ಮ 100 by 100 ಅವೆಲ್ಲ ಲೆಕ್ಕ ಅಲ್ಲ, ಎಕರೆಗಟ್ಟಲೆ ಇರೋ ಜಾಗ ಅದು. ಒಂದು ಬರ್ತಾ 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 ಅದನ್ನು ಅಪಾರ್ಟ್ ಏನೋ ಮಾಡಿ ಕಟ್ ಮಾಡಿದ್ದಾರೆ, ಸ್ವಲ್ಪ ಜಾಗ ಉಳಿಸಿದ್ದಾರೆ. ಅಲ್ಲಿ ಜೈತೀರ್ಥ ಅದು ಹಿಂದೆ ಒಂದರ ಕಾಲಕ್ಕೆ ಅರಮನೆಯಾಗಿತ್ತು ಎಂಬುದಕ್ಕೆ ಸಾಕ್ಷಿ ಅಲ್ಲಿರ್ತಕ್ಕಂಥ ಕಂಬಗಳು. ಉಡುಪಿಯ ಮಠಗಳಲ್ಲಿ ಹೇಗೆ ಚಿತ್ತಾರ ಅಂಥ ಒಂದು ಚಿತ್ತಾರದ ಕೃತಿಗಳು ಅಲ್ಲಿ ಕಾಣುತ್ತೆ. ಕಂಬಗಳ ಮೇಲೆಲ್ಲ ಅದೆಲ್ಲ ಫೋಟೋ ಎಲ್ಲ ಹಾಕಿದೆ, ನಮ್ಮ ವ್ಯಾಸಮತದಲ್ಲಿ ಪ್ರಕಾಶನ ಮಾಡಿದೆ. ಅತ್ಯದ್ಭುತವಾದಂಥ ಮನೆ ಅದು ಒಂದು. ಅದರಲ್ಲಿ ಜೈತೀರ್ಥರ ಜನನ, ಅದು ತವರು ಮನೆಯ ಊರು ಭೀಮಾರತಿ, ಅಲ್ಲಿನ ಗಮನಿಸ್ಬೇಕು ನಾವು. ಅದಕ್ಕೆ ಅವರಿಗೆ ವಿಠ್ಠಲ ಕುಲದೇವರು, ಜೈತೀರ್ಥರ ಕುಲದೇವರು ವಿಠ್ಠಲ ದೇವರು. ಪಾಂಡುರಂಗದೇವರು ಅಲ್ಲೇ ಇದ್ದಾರಲ್ಲ, ಆ ದೃಷ್ಟಿಯಲ್ಲಿ ಅದಕ್ಕೆ ವಿಠ್ಠಲ ಅವರಿಂದ ಪೂಜೆ ವಿಠ್ಠಲ ದೇವರನ್ನ ಮಠಗಳಲ್ಲಿ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಅವರು ಪೂರ್ವಾಶ್ರಮದ ಪೂಜೆ ಮಾಡ್ತಿದ್ದ ವಿಜಯ ವಿಠ್ಠಲ ವಿಗ್ರಹ ಇವತ್ತು ಅಲ್ಲಿದೆ. ಅವ್ರು ಮಾಡ್ತಿದ್ದ ವಿಠ್ಠಲ ದೇವರ ವಿಗ್ರಹವನ್ನು ಪೂರ್ವಾಶ್ರಮದ ಇವತ್ತು ನಾವು ಕಾಣಬಹುದು. ಅವರು ಪೂರ್ವಾಶ್ರಮದ ಪೂಜೆ ಮಾಡ್ತಿದ್ದ ಪೂಜಾ ಪೆಟ್ಟಿಗೆನೇ ಇವತ್ತು ಹಾಗೆ ಸಂರಕ್ಷಿತವಾಗಿ ಬಂದಿದೆ. ಅಲ್ಲಿ ಹೋಗಿ ನೋಡಿದವರಿಗೆ ಗೊತ್ತಾಗುತ್ತೆ, ಮಂಗಡವೇಡಿ ಪ್ರಾಂತ. ಆದ್ದರಿಂದನೇ ಅವರ ತಾಯಿ ತವ್ರ ಮನೆ ಅದಾಯಿತು. ಬಂದಿದ್ದು ಮಡಕೇಡಕ್ಕೆ, ಮಡಕೇಡ ಪ್ರಾಂತದ ಸಾಮಂತ ರಾಜ. ಇವರು ಹುಟ್ಟಿದ್ದು ಇಲ್ಲಿ, ಮೂಲಸ್ಥ ತಂದೆ ಊರು ಅದು ಒಂದು. ತಂದೆ ಊರಾದ್ರೆ ಮಡಕೇಡದಲ್ಲಿ ಯಾತಕ್ಕೆ ಕೊಟ್ಟಲಿಲ್ಲ ಅಂದರೆ, ಮೊದಲ ಹೆರಿಗೆ ಆಗೋ ತಾಯಿ ತವ್ರ ಮನೆಯಲ್ಲೇ ತಾನೆ, ಅದು ಮಂಗಳವೇಡಿ ಅವ್ರು ಹುಟ್ಟಿದ ಊರಾಯಿತು. ಇದು ಶ್ರೀಮಂತರ ಮನೆತನ, ಅದು ಶ್ರೀಮಂತರ ಮನೆತನ. ಅದಕ್ಕೆ ಶ್ರೀಮನ್ ಮಾತಾ ಪಿತೃ ಮುಖಜನೇ ಬಾಂಧವೇ ವರ್ತಮಾನೆ ಅಂತ ಹೇಳಬೇಕಾದ್ರೆ, ತಂದೆ ಮನೆಯೂ ಶ್ರೀಮಂತ ಮನೆತನ, ತಾಯಿ ಮನೆಯೂ ಶ್ರೀಮಂತ ಮನೆತನ. ಅಂಥ ಮನೆತನದಲ್ಲಿ ಹುಟ್ಟಿ ಬಂದ. ತಂದೆ ತಾಯಿಗೆ ಒಂದು ಸಮಸ್ಯೆ ಇತ್ತು, ಹುಟ್ಟಿದ ಮಕ್ಕಳಾಗ್ತಿದ್ರು, ಹುಟ್ಟು ಸತ್ತು ಹೋಗ್ತಿದ್ರು, ಹುಟ್ಟೋದು ಸಾಯೋದು, ಬಹುರ್ಮೃತ ಪ್ರಜಾಪಿ. ಮಧು ಇದರಲ್ಲಿ ತಿಳ್ಕೊಂಡಿತರ ತಂದೆ ತಾಯಿಗಳ ಸ್ಥಿತಿ ಆಗಿತ್ತು ಅಂತ ಹೇಳ್ತಾರೆ. ಮಕ್ಕಳಾಗ್ತಿದ್ದಿಲ್ಲ ಎಂಬ ಸಮಸ್ಯೆ ಬೇರೆ, ಹುಟ್ಟಿದ ಮಾಡು ಬದುಕ್ತಿದ್ದಿಲ್ಲ. ಕೊನೆಗೆ ಇವರು ದೇವರ ಸೇವೆ ಮಾಡಿದರು, ತುಂಬ ದಿವಸ ದೇವರ ಸೇವೆ, ರಾಮದೇವರ ಸೇವೆ ಮಾಡಿದರು. ಆಗ ಇವರು ಅವತಾರ ಮಾಡಿದ್ರು, ಆಗ ಹೆಸರಿಟ್ಟರು ಧೋಂಡೋ ರಘುನಾಥ ಅಂತ ಹೆಸರಿಟ್ಟರು. ಧೋಂಡೋ ಅಂದರೆ ಮರಾಠಿಯಲ್ಲಿ ಕಲ್ಲು ಗುಂಡು ಅಂತ ಅರ್ಥ, ಮಗು ದೀರ್ಘಾಯುಷಿಯಾಗಿ ಬದುಕಲಿ ಅಂತ ಹೇಳಿ ಅದಕ್ಕೋಸ್ಕರ ಕೊನೆ ಧೋಂಡೋರಾಯ ಅಂತ ಹೆಸರಾಗೋಯ್ತು. ಧೋಂಡೋ ರಘುನಾಥರಾಯ ಅಂತ ಅವ್ರು ಪೂರ್ತಿ ಹೆಸರು. ರಾಮದೇವರ ಸೇವೆ ಮಾಡಿದ್ದಕ್ಕೆ, ಅವತಾರ ಮಾಡಿದ್ದಕ್ಕೆ ರಘುನಾಥ ಅಂತ ಹೆಸರಿಟ್ಟರು. ಶ್ರೀಮಂತರಾಗಿದ್ದಕ್ಕೆ ರಾಯ, ಕಲ್ಲಂತೆ ಬದುಕಲೈತೆ ಧೋಂಡೋ. ಈ ರೀತಿ ಧೋಂಡೋ ರಘುನಾಥರಾಯ ಅಂತ ಪೂರ್ತಿ ಹೆಸರಾಯಿತು. ಮುಂದೆ ಇವಳು ಭಾಳ ವರ್ಚಸ್ವಿಯಾಗಿ ಮಗು ಬೆಳೀತು. ನಾವು ರಾಯರ ಕಥೆಯಲ್ಲಿ ಕೇಳ್ತೇವೆ, ಅವರು ಭಾರಿ ವಿದ್ಯಾವಂತರು, ಶ್ರೀಮಂತಿಕೆ ಇರಲಿಲ್ಲ, ಭಾರಿ ದಾರಿದ್ರ್ಯ ಇತ್ತು ಅವ್ರಿಗೆ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಅನ್ನ. ವಿಜಯರಾಯರಿದ್ದರು, ಅವರಿಗೆ ಶ್ರೀಮಂತಿಕೆನೂ ವಿದ್ಯೆನೂ ಇಲ್ಲ, ಎರಡೂ ಇಲ್ಲ ಅವರಿಗೆ. ದಾಸಪ್ಪ ದಾಸ ಎಲ್ಲರೂ ದಾಸ ದಾಸ ಅಂತ ಇದ್ರು. ಮುಂದೆ ಎರಡನ್ನೂ ಸಂಪಾದನೆ ಮಾಡಿದ್ರು. ಜೈತೀರ್ಥರು ಹಾಗಲ್ಲ, ಭಾರಿ ಶ್ರೀಮಂತರು, ಆದರೆ ಶಾಸ್ತ್ರವಿದ್ಯೆ ಇರಲಿಲ್ಲ. ಎಲ್ಲ ಕಾಂಟ್ರಾಸ್ಟ್ಗಳು, ಮೂರು ಜನದ ಕಥೆಗಳು ಒಂದೇ ರೀತಿ ಇಲ್ಲ, ಬೇರೆ ಬೇರೆ ರೀತಿ ಇದೆ. ಮತ್ತು ಎಲ್ಲರೂ ದೊಡ್ಡ ಮಾನ್ಯರಾದರು, ಇವರಂತೂ ಟೀಕಾರಾಯರಾಗೇ ಮಾನ್ಯರಾಗಿಬಿಟ್ರು. ಮುಂದೆ ಆ ಕಾಲಕ್ಕೆ ಬ್ರಾಹ್ಮಣರಿಗೆ ಆಪದ್ಧರ್ಮ ಅಂತ ಹೇಳಿ ಈ ಆಳ ಕೆಲಸ ಕೊಡ್ತಿದ್ರು. ಬ್ರಾಹ್ಮಣನ ಮುಖ್ಯ ಧರ್ಮ ಅದು ವಿಪ್ರಸ್ಯ ಜಪೋಪದೇಶವರದೇ ಧರ್ಮ. ಆದರೆ ಇವರು ಕ್ಷತ್ರಿಯ ವೃತ್ತಿಯಲ್ಲಿರೋಕ್ಕೆ ಕಾರಣ ಅಸರ್ ಹಿಡಿತಾರೆ. ಆಪತ್ತು ಬಂದ ಕಾಲಕ್ಕೆ ಬ್ರಾಹ್ಮಣ ಶಸ್ತ್ರ ಹಿಡಿಬೋದು ಅಂತ ಹೇಳಿದ್ದಾರೆ. ಆ ಕಾಲ ಬಂದಿತ್ತು ಕಲಿಯುಗದಲ್ಲಿ, ಆಪತ್ಕಾಲ ಕಲಿಯುಗನೇ ಆಪತ್ತು, ಇನ್ನೇನು ಆಪತ್ಕಾಲ ಬೇಕು ಅದಕ್ಕಿಂತ. ರಾತ್ರಿ ಹೊತ್ತಿನಲ್ಲಿ ದೀಪ ಇದ್ದರೆ ಆಶ್ಚರ್ಯ, ಕತ್ಲಿದ್ರೆ ಏನು ಆಶ್ಚರ್ಯ ಇಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದರು ಅಂದರೆ, ಅವರು ಕ್ಷತ್ರಿಯ ವೃತ್ತಿಯಲ್ಲಿ ಬದುಕ್ತಾ ಇದ್ರು. ಹಿಂದಿನ ಕಾಲಕ್ಕೆ ಅನೇಕ ಬ್ರಾಹ್ಮಣರು ವೃತ್ತಿ ಬೇರೆ ಮಾಡೋ ಅಭ್ಯಾಸ ಇತ್ತು. ಕೆಲವು ಚಿನ್ನವಾರ ವೃತ್ತಿಯಲ್ಲಿದ್ದರು, ನಮ್ಮ ಪುರಂದರದಾಸರು ಯಾದವಾರರೆಲ್ಲ ಚಿನ್ನವಾರ ವೃತ್ತಿಯಲ್ಲಿದ್ದರು. ಇವರೆಲ್ಲ ಶಸ್ತ್ರ ವೃತ್ತಿಗೆ ಬಂದರು. ಆದ್ದರಿಂದ ಆಪತ್ಕಾಲದಲ್ಲಿ ಕೆಲವು ಧರ್ಮಾಂತರ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಕೆಲವು ಇವತ್ತು ಆಪತ್ಕಾಲ ಐ ಟಿ ಬಿ ಟಿ ಬಂತಲ್ಲ ಆ ರೀತಿಯಾಗಿ ಬ್ರಾಹ್ಮಣರಿಗೆ, ಆದರೆ ಅದೇ ಆಪತ್ತು ಮಾಡಿಕೊಂಡಿದ್ದು ಭಜಿತಿ ಆಯ್ತು ಅಷ್ಟೇ, ಅದೇ ಆಪತ್ತಾಗಬಾರ್ದು. ಅದಕ್ಕೊಂದು ಫಲಿತ ಪರಿಹಾರ ಸಿಗಬೇಕಾಗಿತ್ತು. ಆದರೆ ಒಂದು ಕಾಲ ಬಂತು, ಅವ್ರು ಹೆಚ್ಚೆಚ್ಚಾಗಿ ತೊಡಗಿಬಿಟ್ರು. ಮಡಕೇಡ ಪ್ರಾಂತವನ್ನು ಸಾದಿನಾಡು ಅಂತ ಕರೆದಿದ್ದಾರೆ. ಸಾದಿನಾಡು ಅಂದರೆ ಕುದುರೆಗಳು ಜಾಸ್ತಿ ಇರತಕ್ಕಂಥ ಸ್ಥಳ. ಇವತ್ತು ಒಂದು ಕುದುರೆನೂ ಸಿಗೋದಿಲ್ಲ ಬಿಡಿ, ಜಡಗ ಕುದುರೆ ಕೂಡ ಇಲ್ಲ ಕಡೆ ಇಲ್ಲ, ಎಲ್ಲ ಕಾಲ ಬದಲಾಗೋಗ್ಬಿಟ್ಟಿದೆ. ತುಂಬ ಕಾಲ ಕೊಲ್ಲಾಪುರದಲ್ಲಿ ಸರೋವರಗಳು ತುಂಬಿ ಹೋಗಿದೆ ಅಂತ ವಜ್ರಾಸವಣ್ಣ ಬರೀತಾರೆ. ಅಮಾನ ವನಜಸ್ಥಾನ ಸರಸೀ ಕುಲ ಸಂಕುಲೆ, ಅಲ್ಲಿ ಎಷ್ಟು ಕಮಲ ಪುಷ್ಪದ ಸರೋವರಗಳೇ ಇದೆ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಒಂದೂ ಇಲ್ಲ, ಎಣಿಸ್ಲಿಕ್ಕೆ ಆಗೋದಕ್ಕೆ ಒಂದೂ ಇಲ್ಲ, ಅದು ಕಾಲ ಬದಲಾಗಿಬಿಟ್ಟಿದೆ. ಇವತ್ತು ಹುಡುಕ್ಲಿಕ್ಕೂ ಸಾಧ್ಯ ಇಲ್ಲ. ಮಹಾಲಕ್ಷ್ಮಿ ದೇವಿ ಗುಡಿ ಹಿಂದೆ ಒಂದು ಪುಷ್ಕರಣೆ ಉಳ್ಕೊಂಡಿದೆ ಅಷ್ಟೇ, ಅದರಲ್ಲಿ ಕಮಲ ಹೂವು ಇರುತ್ತೆ, ಉಳಿದ ಕಡೆ ಎಲ್ಲ ಮುಚ್ಚಿ ಹಾಕ್ಬಿಟ್ಟಿದ್ದಾರೆ. ಇತ್ತು ಅಂತ ಹೇಳಿದ ಗುರುತೇನು ಅಂತ ಕೇಳಿದರೆ, ಬಡಾವಡೆಗೆಲ್ಲ ಸರೋವರಗಳ ಹೆಸರಿದೆ, ಎಲ್ಲ ಬಡ ನಮ್ಮ ಕೆರೆಗಳು ಮುಚ್ಚಿ ಹೋಗಿದೆಯಲ್ಲ ಆ ಥರ, ಚನ್ನಮನೆಗೆ ಕೆರೆ ಇದೆ, ಅಲ್ಲಿ ಏನಿಲ್ಲ, ಆ ಥರ ಸರೋವರಗಳು ಮುಚ್ಚಿ ಹೋಗಿಬಿಟ್ಟಿದೆ ಆ ಊರಲ್ಲಿ. ಅಂದರೆ ಕಾಲ ಬದಲಾವಣೆಯಾಗಿದೆ. ಆ ದೃಷ್ಟಿಯಿಂದ ಒಂದು ಕುದುರೆ ಇಲ್ಲದವರು ಅವತ್ತು ಸಾದಿನಾಡು ಅಂತ ಹೆಸರು. ಇನ್ನೂ ಸ್ವಾರಸ್ಯ ಆದ ರಾಷ್ಟ್ರಕೂಟರ ರಾಜಧಾನಿ. ರಾಷ್ಟ್ರಕೂಟರು ಕರ್ನಾಟಕದಲ್ಲಿ ಬಹಳ ಹೆಸರು ಮಾಡಿದಂಥ ರಾಜಮನೆತನ. ಅದರಲ್ಲಿ ರಾಷ್ಟ್ರಕೂಟರಿಗೆ ಆರಾಧ್ಯ ದೈವ ಮಲಯಾದ್ರಿ ಮಾಧವ ಅಂತೇಳಿ, ಮಡಕೇಡ ಅವರ ಕ್ಯಾಪಿಟಲ್. ಇವತ್ತು ದೊಡ್ಡ ಕೋಟೆ ಇದೆ, ತುಂಬ ಜನ ಮಡಕೇಡಕ್ಕೆ ಹೋಗ್ತಾರೆ, ಒಂದಾನೊಳಗೆ ಬಂದುಬಿಡ್ತಾರೆ ಅಷ್ಟೇ, ಊರೊಳಗೆ ಹೋಗಬೇಕು ನೀವು. ಇವತ್ತು ಬಹುಶಃ ಅಷ್ಟು ದೊಡ್ಡ ಕೋಟೆ ಸಿಗೋದು ಭಾರಿ ಕಷ್ಟ, ಏಕರ್ಸ್ ಟುಗೆದರ್ ಇದೆ, ಭಾಳ ದೊಡ್ಡ ಕೋಟೆ ಇದೆ. ದೊಡ್ಡ ಬುರ್ಜ್ಗಳೆಲ್ಲ ಹಾಗೆ ಇದೆ, ಕಾವಲು ಗೋಪುರ ಇದೆ, ಪ್ರತಿಯೊಂದು ಇದೆ. ಅದರ ಜನ ನೋಡೋದಿಲ್ಲ ಅದರ, ಯಾಕೆ ರಾಷ್ಟ್ರಕೂಟರ ಇದಾಗಿದ್ದರಿಂದ. ಅಲ್ಲಿ ಯಾತಕ್ಕೆ ಸೇಫ್ ಜಾಗ ಅಂದರೆ ಒಂದು ಕಡೆ ಕೋಟೆ, ಒಂದು ಕಡೆ ಕಾಯಿರೆ ನದಿ, ಆ ಕಡೆಗೆ ಶತ್ರುಗಳು ಬರಹಾಗಿಲ್ಲ. ಆ ಸ್ಪಾಟ್ ಹೇಗಿದೆ ಅಂದರೆ ನದಿ ಭಾಳ ಬಿಸ್. ಇಲ್ಲಿ ನೋಡಿದರೆ ನಾವು ಮೊಳಕೆಡದಲ್ಲಿ ಉಂದಾವದಂತ ನೋಡಿದರೆ ಬಯಲಾಗಿ ಇಷ್ಟೇ ಕಾಣಿಸ್ತದೆ, ಅಲ್ಲಿ ಹೋಗಿ ನೋಡಿದರೆ ಭಯಾನಕವಾಗಿ ಕಾಣಿಸ್ತದೆ. ಕಾಗಿರೆ ಇಳಿಲಿಕ್ಕೆ ಬರೋದಿಲ್ಲ, ಅಷ್ಟು ಜೋರಾಗಿದೆ. ಅದಕ್ಕೆ ಕಾಗಿರೆ ಸ್ವಲ್ಪ ಒಂದು 1 ಕಿಲೋಮೀಟ್ರಿಗೆ ಅಷ್ಟು ಚೇಂಜ್. ಅಲ್ಲಿ ರಾಜಧಾನಿ ಮಾಡ್ಕೊಂಡಿದ್ರು ಅವರು. ಮಲಯಾದ್ರಿ ಮಾಧವ ಕ್ಷೇತ್ರ ದೇವತೆ, ಇವತ್ತಿಗೂ ಮಲಯಾದ್ರಿ ಮಾಧವ ಗುಡಿ ಇದೆ, ವೆಂಕಟೇಶ ದೇವರು ಆ ಊರಲ್ಲಿದ್ದಾರೆ. ಅಂಥ ಸ್ಥಳದಲ್ಲಿ ವಾಸ ಮಾಡಿಕೊಂಡಿದ್ದರು. ಒಳ್ಳೆ ರಾಜನಾಗಿದ್ದ, ಪ್ರಾಮಾಣಿಕರಾಗಿದ್ದರು. ಇವರು ಮಗನಾಗಿ ಹುಟ್ಟಿ ಬಂದರು, ಮತ್ತು ಸನಿಯಾಗೇ ಬೆಳೆಸಿದರು, ತಮ್ಮ ಕುಲವಿದ್ಯೆಯನ್ನು ಹಿಡ್ಕೊಟ್ರು. 20 ವರ್ಷ ಆಯ್ತು ಕಥೆ ಕೇಳಿರ್ತೇವೆ. ಅವರು ಅದರಲ್ಲಿ ಎಕ್ಸ್ಪರ್ಟ್ ಆದರು, ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಆದರು. ಈಗ ಎಕ್ಸ್ಪರ್ಟ್ ಆಗೋದು ದೊಡ್ಡದಲ್ಲ, ಅದೃಢನಾಗಿದ್ದಾಗ ಪಾರ್ಥೇವ ದರದನ ಹಚ್ಕೊಂಡ ಮಹಾನುಭಾವರು. ಪೂರ್ವಜನ ಸಂಸ್ಕಾರ ಇಲ್ಲೂ ಕೆಲಸ ಮಾಡಿದೆ, ಪೂರ್ವಜನ ಸಂಸ್ಕಾರ ಒಳ್ಳೆ ಕೆಲಸ ಮಾಡಿದೆ. ಅಪಾರವಾದಂಥ ಶಸ್ತ್ರ ಸಂಪತ್ತನ್ನು, ಅಸ್ತ್ರ ಸಂಪತ್ತನ್ನು ಪಡ್ಕೊಂಡು ಮುಂದಿನ ಕಥೆ ನಿಮಗೆ ಗೊತ್ತಿದೆ. ಬೇಟೆ ಆಡ್ತಾ ರಾಜರಿಗೆ ಬೇಟೆ ನಿಷಿದ್ಧ ಅಲ್ಲ, ಆದರೆ ಕೊಲ್ಲೋದು ಬೇರೆ, ಬೇಟೆ ಆಡೋದು ಬೇರೆ. ಬೇಟೆ ಆಡೋ ಕ್ರೂರಗಳನ್ನು ಕೊಂದರೆ ಬೇಟೆ ಅಂತ ಕರೀತಾರೆ. ಸುಮ್ಮ ಸುಮ್ಮನೆ ಚರ್ಮಕ್ಕೋಸ್ಕರ ಕೊಂದರೆ ಅದು ನಿಷಿದ್ಧ, ಅದನ್ನು ಮಾಡಬಾರ್ದು. ಆದರೆ ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಹೊರಟು, ಅದು ನಡೆದಿದ್ದು ಬಹುಶಃ ನೆನಪಿರಬೇಕು. ಅದು ಭೀಮಾನದಿಯಲ್ಲಿ ನಡೆದ ವಿಷಯ, ಅಂದರೆ ತಾಯಿ ತವ್ರ ಮನೆಗೆ ಹೋದ ನಡೆದ ಘಟ್ಟ ಅದು. ಒಂದು ಅಲ್ಲಿಗೆ ಹೋದ ಕಾಲಕ್ಕೆ ನಡೆದಿದೆ. ಭೀಮಾನದಿ ನೋಡಿದ್ದಾರೆ, ಆಗ ನೀರಡಿಕೆ ಆಗಿದೆ, ನೀರು ಕುಡಿಲಿಕ್ಕೆ ಅಂತ ನೋಡಿದರು. ಭೀಮಾನದಿ ಕಾಣಿಸ್ತು, ತಕ್ಷಣ ಇಳಿದು ಹೋದರು. ಆ ಕುದುರೆಗೂ ನೀರು ಕುಡಿಸಿದ್ರು, ತಾವೂ ನೀರು ಕುಡಿದ್ರು. ಶಾಸ್ತ್ರದಲ್ಲಿ ಹೇಳ್ತಾರೆ, ನವಾರಿ ಅಂಜಲಿ ನಾ ಪಿಬೇತ್, ನೀರಿಗೆ ಬಾಯಿ ಹೆಚ್ಚು ಕುಡಿಬೇಡಿ, ಬೊಗಸೆಯಲ್ಲಿ ನೀರು ಕುಡಿಬಾರದು ಅಂತ ಶಾಸ್ತ್ರ. ನೀರು ಕುಡಿಬಹುದು ಯಾವಾಗದ ಅವಧೂತರಾದರೆ ಕುಡಿಬಹುದು. ಸತ್ಯಂಜಲವು ಕಿಮು ಅಂತ ಹೇಳಬೇಕಾದ್ರೆ ಗುರುಪುರಾಣ ಪಾತ್ರೆ ಭಾಗವತ ಪುರಾಣ, ಅವಧೂತ ಆಶ್ರಮ ಸ್ವೀಕಾರ ಮಾಡಿದರೆ ಅದು ಅಲೋಟ್, ಇಲ್ಲದವರು ಕುಡಿಬಾರ್ದು. ಹಾಗೆಲ್ಲ ಕೂಡ ಅದೆಲ್ಲ ನಿಯಮಗಳು. ಇವ್ರು ಮಾಡಿದ ನಿಯಮ ವಿರುದ್ಧ ಇದು. ನಿಯಮ ವಿರುದ್ಧ ಮಾಡೋದ್ರಲ್ಲೇ ದೊಡ್ಡವರು ಅಷ್ಟಿಗೆ, ಬರೀ ನಿಯಮ ವಿರುದ್ಧ ಮಾಡಿದರೆ ಅದು ದಡ್ರು. ನೀವು ಒಮ್ಮೊಮ್ಮೆ ಉಲ್ಲಂಘನೆ ಮಾಡಿದ್ದು ಅದು ಮಹತ್ತರವಾದ ಕಾರಣವಾಗುತ್ತಲ್ಲ, ಅದು ದೊಡ್ಡ ಶ್ರೇಷ್ಠ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಅದು ಉದಾಹರಣೆಗೆ ಇವರೇ ಒಂದು ಕೆಲಸ ಮಾಡಿದ್ರು ಅರ್ಜುನನಾಗಿದ್ದಾಗ. ಏನು ಕೆಲಸ? ಊಟ ಕೂತಿದ್ರು, ರಾತ್ರಿ ದೀಪ ಹರಿ ಹೋಯ್ತು, ಊಟ ಮುಂದುವರಿಸಿದ್ರು. ಶಾಸ್ತ್ರ ಹೇಳುತ್ತೆ ಕತ್ತಲಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ, ಊಟ ಮಾಡಿಬಿಟ್ರು. ಆಮೇಲೆ ಯೋಚನೆ ಮಾಡಿದರು, ಇದೇನಿದು, ಕತ್ತಲು ದೀಪ ಇಲ್ಲ, ತಟ್ಟೆ ಕಾಣೋದಿಲ್ಲ, ಅನ್ನ ಕಾಣೋದಿಲ್ಲ, ಸಲೀಸ ಕೈ ಅನ್ನಕ್ಕೆ ಹೋಗುತ್ತೆ, ಬಾಯಿ ಬರುತ್ತೆ, ಯಾತಕ್ಕೆ? ನಮಗೆಲ್ಲ ಅನುಭವ ಸಿದ್ಧ ಅದು, ಎಲ್ಲರಿಗೂ ಬಾಯಿ ಬರುತ್ತೆ. ಅಯ್ಯೋ ಶಾಸ್ತ್ರ ಬಾಯಿ ಬರೋದಿಲ್ಲ, ಇದು ಊಟ ಬಾಯಿ ಬರುತ್ತೆ, ಯಾತಕ್ಕೆ ಅಂದರೆ ಅಭ್ಯಾಸ ಬಲ ಅಂತ ಗೊತ್ತಾಯ್ತು ಅವ್ರಿಗೆ. ಊಟ ಮಾಡಿ ಮಾಡಿ ಅಭ್ಯಾಸ ಆಗಿದ್ರೆ ಬರ್ತಾ ಇದೆ. ಕಷ್ಟ ಇದ್ದರು ರಾತ್ರಿಯಲ್ಲಿ ಕತ್ತಲಲ್ಲಿ ಊಟ ಮಾಡಲಿಕ್ಕೆ ಬರುತ್ತೆ ಅಂತಾದರೆ ಶಸ್ತ್ರಾಸ್ತ್ರ ಬಳಕೆ ಯಾಕೆ ಬರೋದಿಲ್ಲ ಅಂತ ಯೋಚನೆ ಮಾಡಿ ಅಪ್ಲೈ ಮಾಡಿದರು. ಹೊರಗೋದ್ರು, ಬೆಳಗಾಗದ್ರೊಳಗೆ ಶಬ್ದವೇದಿ ವಿದ್ಯೆ ಕಲ್ತುಬಿಟ್ಟ ಅರ್ಜುನ. ಅರ್ಥ ಮಾಡಿಕೊಂಡ್ರೆ ಅಲ್ಲೂ ಹಾಗೆ ಇಲ್ಲೂ ಹೀಗೇನೆ, ಮಾಡಬಾರದನ್ನು ಮಾಡಿ ಮಾಡಬೇಕಾದ್ದನ್ನು ಕಲ್ತ್ಕೊಂಡ್ರು. ಇವರು ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರು. ನೀರು ಕುಡಲಿಕ್ಕೆ ಹೋದ್ ಭಾರಿ ಏರಿಕೆ ಆಗಿದ್ದು ಒಂದು ಕಡೆಗೆ, ಇನ್ನೊಂದು ಸಂಸ್ಕಾರ ಎಳಿತಾ ಇದೆ, ಜನ್ಮಾಂತರ ಸಂಸ್ಕಾರ ಎಳೆದು ಬರ್ತಾ ಇದೆ. ಬರ್ತಾನೆ ಪ್ರಾರಬ್ಧ ಜಿಂಕೆ ರೂಪಿಯಲ್ಲಿ ಕಾದ ಹಾಗೆ ಇವರಿಗೆ ಒಂದು ಯೋಗ ಕಾದಿತ್ತು. ಅಶೋಕ ತೀರ್ಥ ತಪಸ್ಸು ಮಾಡಿ ಕೂತಿದ್ರು ಅಷ್ಟೊತ್ತಿಗೆ. ಉತ್ತರಾಧಿಕಾರಿ ಯಾರು ಅಂತ ಸೂಚನೆ ಆಗಿತ್ತು ಅವರಿಗೆ, ಒಬ್ಬ ವ್ಯಕ್ತಿ ಹೀಗೆ ಬರ್ತಾರೆ, ಆತನ ಪೀಠ ಕೊಟ್ಟುಬಿಡಿ ಅಂತ ಹೇಳಿದರು. ಉಳಿದವರಾಗಿದ್ದು ಸ್ವಪ್ನದ ಸುಳ್ಳು ನಂಬ್ಕೊಂಡ್ಬಿಡ್ತಿದ್ರು, ಇದು ಕೇಳಿದ್ದೊಂದು ಹೇಳೋದೊಂದು, ಇವರಂತ ಗತಿ ಇದು, ಪೀಠ ಯಾರಿಗೆ ಕೊಡಲಿ ಅಂತ ಕೇಳಿದರೆ ಅಂಥ ವ್ಯಕ್ತಿ ಪೀಠ ಕೊಡಿ ಅಂತ ಕೇಳಿದ್ರೆ ಏನರ್ಥ? ಆದರೆ ಶಾಸ್ತ್ರ ವಯಸ್ಸು ಒಗಟು ಅಂದರೆ ಹಾಗೇನೆ, ಮುಳ್ಳು ಕೊನೆಗೆ 3 ಕೆರೆಯ ಕಟ್ಟಿ 2 ತುಂಬವು 1 ತುಂಬಲೇ ಇಲ್ಲ, 3 ತುಂಬಲಿಲ್ಲ ಅಂತ ಹೇಳಬಾರದೆ, 2 ತುಂಬು 1 ತುಂಬಲೇ ಇಲ್ಲ, ಒಂದೇ ಅರ್ಥ ಅದಕ್ಕೆ, ಸ್ವಾರಸ್ಯ ಇದೆ. ಆ ಸ್ವಾರಸ್ಯ 2 ಇಬ್ಬರು ಕುಂಟರು, ಒಬ್ಬರಿಗೆ ಕಾಲೇ ಇಲ್ಲ, 3 ಜನ ಕುಂಟರು ಅಂತ ಹೇಳಬಾರದೆ, ಸ್ವಾರಸ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಅವ್ರು ಹೋದರು, ನೋಡಿದರು, ತಕ್ಷಣ ಕೇಳಿದರು, ಕಿಂಪಶು ಪೂರ್ವದೇಹಿ, ಒಂದು ಮಾತು ಮಂತ್ರದಂತೆ ಕೆಲಸ ಮಾಡಿತು. ಈ ರೀತಿ ಆಗತ್ತಾ ಅಂತ ಒಂದು ಪ್ರಶ್ನೆ. ಈ ರೀತಿ ಆಗತ್ತಾ ಅಂದರೆ ಆಗತ್ತೆ. ಹರಿವಂಶದಲ್ಲಿ ಕಥೆ ಬರುತ್ತೆ, ನಾವು ಕೇಳಿರ್ತೇವೆ ಹರಿವಂಶದ ಕಥೆಯಲ್ಲಿ ಅವರೆಲ್ಲ ಇರ್ತಾರೆ. ಬ್ರಹ್ಮ ಕಥೆ ದೊಡ್ಡ ಕಥೆ ಅದು, ಬ್ರಹ್ಮದತ್ತ ಅವೆಲ್ಲ ಮೊದಲೆಲ್ಲ ದೊಡ್ಡ ಜ್ಞಾನಿಗಳವರು, ಪಾಪ ಮಾಡಿದ್ರೆ ಹುಟ್ಟಿ ಬಂದಿರ್ತಾರೆ, ಪ್ರಾರಬ್ಧವಾಗಿ ಹುಟ್ಟಿ ಬಂದಿರ್ತಾರೆ. ಅಲ್ಲಿ ಬ್ರಹ್ಮದತ್ತ ರಾಜರಾಗಿ ಹುಟ್ಟಿರ್ತಾರೆ, ಇಬ್ಬರು ಮಂತ್ರಿಗಳಾಗಿರ್ತಾರೆ, 4 ಜನ ಯೋಗಿಗಳೇ, ಒಟ್ಟು 7 ಜನ ಅವರು. ಸಪ್ತವ್ಯಾಧ ದಶಾರಣಯಿಸು ಅದೆಲ್ಲ ಕೇಳಿರ್ತೇವೆ. 7 ಜನದಲ್ಲಿ 3 ಜನ ಇಲ್ಲಿರ್ತಾರೆ, 4 ಜನ ಯೋಗಿಗಳಾಗಿ ಹೋಗಿಬಿಟ್ಟಿರ್ತಾರೆ. ಈ 3 ಜನ ಉದ್ಧಾರ ಮಾಡೋಕ್ಕೋಸ್ಕರ ಶ್ಲೋಕ ಬರ್ಕೊಟ್ಟಿರ್ತಾರೆ ಅವರು. ಅವ್ರ ಅಪ್ಪ ಅಮ್ಮ ಭಾರಿ ಬಡವರು, 4 ಜನ ಯೋಗಿಗಳು, ಮನೆ ಬಿಟ್ಟು ಹೊರಟುಬಿಡ್ತಾರೆ. ಅವ್ರು ಕೇಳ್ತಾರೆ, ಮುಂದೆ ನಮ್ಗೆ ಗತಿ ಏನಾಗಬೇಕು ಅಂತ ಕೇಳ್ತಾರೆ. ಯೋಚನೆ ಮಾಡಬೇಡ, ಒಂದು ಶ್ಲೋಕ ಬರ್ಕೊಡ್ತೇವೆ, ಇವು ರಾಜರ ಮುಂದೆ ಹೇಳಿಬಿಡು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ರಾಜರ ಮುಂದೆ ಹೋಗೋದು ಆ ಸುಲಭನ? ಎಷ್ಟೋ ದಿವಸ ಕಾದು 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 ಒಂದು ದಿವಸ ಕಾದ ರಾಜ ಸಿಕ್ಕ. ಹೋದರು, ಸಪ್ತವ್ಯಾದ ಶೋಕ ಹೇಳಿದರು, ರಾಜ ತಕ್ಷಣ ದಪ್ಪತ್ತು ಬಿದ್ದುಬಿಟ್ಟ. ಅವ್ರಿಗೆ ಗಾಬರಿ ಆಯಿತು, ದುಡ್ಡು ಕೊಡ್ತಾರೆ ಅಂತ ಹೇಳಿದರೆ ಪ್ರಾಣ ಕಳೆದಾಗಾಯ್ತಲ್ಲ ಅಂತ ಗಾಬರಿ ಆದರು. ಆಗ ಎದ್ದ, ಎಲ್ಲ ಜ್ಞಾಪಕ ಆಯಿತು, ಸಪ್ತವ್ಯಾದ ದಶಾಲ ಎಲ್ಲ ಜ್ಞಾಪಕ, ಒಂದು ಶ್ಲೋಕಕ್ಕೆ ಎಲ್ಲ ಜ್ಞಾಪಕ ಆಗಿಬಿಟ್ಟು ಎಲ್ಲ ತ್ಯಾಗ ಮಾಡಿಬಿಟ್ಟು ಸದ್ಗತಿ ಹೊರಟುಬಿಡ್ತಾರೆ. ಇಂಥ ಕಥೆ ಹರಿವಂಶದಲ್ಲಿ ಬಂದಿದೆ. ಎದಕ್ಕೆ ಪ್ಯಾರಲಲ್ ಕಥೆ ಇದು ಅಂತ. ಒಂದು ಮಾತಿಗೆ ಚೇಂಜ್ ಆಗ್ತಾರೆ. ಇವತ್ತು ಮರೆತವರಿಗೆ ಒಂದು ಚೂರು ಪ್ರೂವ್ ಕೊಟ್ಟರೆ ಬಂದುಬಿಡುತ್ತೆ ಅವರಿಗೆ. ಮರೆದೇ ಇದ್ದವ್ರು 20 ಕೈದು ಬರಿಸಿದ್ರೂ ಬರೋದಿಲ್ಲ ಅವರಿಗೆ, ಅದಕ್ಕೆ ಸಂಸ್ಕಾರನೇ ಇರೋದಿಲ್ಲ. ಜಯತೀರ್ಥರ ಸ್ಥಿತಿ ಹಾಗಾಯಿತು. ಕಿಂ ಪಶು ಪೂರ್ವ ದೇಹೆ, ಹಿಂದಿನ ದೇಹದಲ್ಲಿ ಪಶುವಾಗಿದ್ದೀರಾ ಅಂತ ಕೇಳಿದ ತಕ್ಷಣ ಇಲ್ಲೊಂದು ತುಂಬ ಅರ್ಥ ಇದೆ. ಬರೀ ಪಶು ಅಂತ ಹೇಳಿದ್ರೆ ನಮಗೆ ಅದೆಲ್ಲ ಕಥೆಯೆಲ್ಲ ಬೇರೆ. ಅದು ಆಚಾರ್ಯರು ಚಾಂದೋಗ್ಯ ಭಾಷೆಯಲ್ಲಿ ಪೂರ್ವ ಅರ್ಥವನ್ನು ಬರೀತಾರೆ. ಗೌ ಅಂದರೆ ಏನು? ಆಚಾರ್ಯ ಅರ್ಥ ತತ್ವವಿದ್ ದೇವ ಗೌಃ ಪ್ರೋಕ್ತಃ ಅಂತ ಒಂದು ಆಚಾರ್ಯರ ಮಾತು. ದೇವ ಯಾರು ತತ್ವಜ್ಞಾನಿಗಳು ಅವರನ್ನು ಗೌ ಅಂತ ಕರಿಬೇಕು ಅಂತ ಹೇಳ್ತಾರೆ. ಎಂಥ ಗೌ ಅಂದರೆ ದೇವಗೌಹು, ದೇವಗೌಹು ಅಂತ. ಬರೀ ದೇವಗೌ ಅಲ್ಲ, ದೇವರಾಜ ಗೌ ಇವರು. ಇಂದ್ರದೇವರಾಗಿದ್ದ ಹಸು ಎತ್ತು, ಅದರಿಂದ ಆ ಮಾತು ಬರುತ್ತಾ ಕಿಂ ಪಶು ಪೂರ್ವ ದೇಹೆ, ನೀವು ದೇವ ಪಶುವಾಗಿದ್ದೀರ ಅಂತ ಅರ್ಥ. ಆಚಾರ ಬಂದು ಕೊಡಬೇಕಾದ್ರೆ ಅಂತಿಂಥ ಪಶುಗಳಿಗೆ ಸಾಧ್ಯ ಇಲ್ಲ. ಸಾಕ್ಷಾತ್ ಇಂದ್ರದೇವರೇ ಹಾಗೆ ಕೂತಿದ್ರು. ಶ್ರೀಮಾನ್ ಇಂದ್ರ ಸುಧೀಮಾನ್ ಅಂತಲೇ ಜಯತೀರ್ಥ ವಿಜಯ ಪ್ರಾರಂಭವಾಗೋದು. ಅಣು ಜಯತೀರ್ಥ ವಿಜಯ ಆ ರೀತಿಯೇ ಶುರುವಾಗೋದು. ಅವರಿಗೆ ಅರ್ಥ ಆಯಿತು, ಸ್ವರೂಪ ಜ್ಞಾನ ಎಲ್ಲ ಬಂದು ಹೋಗಿಬಿಡುತ್ತೆ. ಒಂದು ಕ್ಷಣದಲ್ಲಿ ಎಲ್ಲ ಜ್ಞಾಪಕ ಆಯಿತು. ಅರ್ಜುನಿಗೆ ಹಾಗೆ ತಾನೇ ಆಗಿದ್ದು, ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದ, ಕೃಷ್ಣ ಹೇಳಿಕೊಟ್ಟ, ಎಲ್ಲ ಜ್ಞಾಪಕ ಆಗೋಯಿತು. ಅದು ಹೇಳ್ತಾರೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ಅರ್ಜುನ ಸ್ಮೃತಿರ್ಲಬ್ಧ ಅಂತ ಹೇಳಿದಾಗ ಇವರಿಗೆ ಸ್ಮೃತಿರ್ಲಬ್ಧ, ಎಲ್ಲ ಸ್ಮೃತಿ ಜ್ಞಾಪಕ ಬಂತು. ತಕ್ಷಣ ಕೇಳಿಕೊಂಡ್ರು, ನನಗೆ ಸ್ವಾಮಿ ಸನ್ಯಾಸ ಕೊಡಿ. ನಮಗೊಂದು ಪ್ರಶ್ನೆ, ಪಾಠ ಹೇಳಿಕೊಟ್ಟಿದ್ದು ಕೇಳಬಾರ್ದೆ, ಸನ್ಯಾಸ ಕೊಟ್ಟು ಪಾಠ ಹೇಳಿ ಯಾಕೆ ಕೇಳಬೇಕು? ಪೀಠ ಕೊಡೋಕೆ ತಯಾರಿದ್ದೀನ, ಸನ್ಯಾಸ ಪಾಠ ಕೊಟ್ಟು ಅವರು ಶಾಸ್ತ್ರ ಕೇಳಿದರು, ಬರೀ ಶಾಸ್ತ್ರ ಯಾಕೆ ಕೇಳಲಿಲ್ಲ ಅಂತ ಒಂದು ಪ್ರಶ್ನೆ. ಇವೆಲ್ಲ ಪ್ರಶ್ನೆಗಳೇ. ನಾವು ಸುಮ್ಮನೆ ಏನು ಮಾಡ್ತೇವೆ, ಹೇಳಿ ಕೇಳ್ಕೊಂಡೋಗಿ ಇವೆಲ್ಲ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿಬಿಡ್ತೇವೆ. ಅವ್ರು ಹಾಗಲ್ಲ, ಬರೀ ಪಾಠ ಕೇಳ್ಬೋದು ನಾವು, ಆದರೆ ವಿಘ್ನಗಳು ಭಾರಿ ಬರುತ್ತೆ. ವೃದ್ಧಿ ಅಂತ ಬರುತ್ತೆ, ಸೂತಕ ಅಂತ ಬರುತ್ತೆ, ಪಿತೃಕಾರ್ಯ ಅಂತ ಬರುತ್ತೆ, ಬೇಕಾದ ಡಿಸ್ಟರ್ಬೆನ್ಸ್ ಇರುತ್ತೆ. ಸನ್ಯಾಸ ತೊಗೊಂಡು ಮಾಡಿದರೆ ಡಿಸ್ಟರ್ಬೆನ್ಸೇ ಇರೋದಿಲ್ಲ, ಅದಕ್ಕೆ ಸನ್ಯಾಸ ತಗೊಳ್ಳೋದು. ತತಸ್ಸಂಕೋಚ ಮನ್ವಿಷ್ಯನ್ ಪಾರಿಯು ರಾಜ್ಯಂ ತಥೋ ಭವೇತ್ ಭಜೇತ್ ಅಂತ ಯೋಗದೀಪಕ್ಕೆ ನಾರಾಯಣ ಪಂಡಿತರ ಮಾತು. ಸೌಲಭ್ಯ ಶ್ರವಣಾದೀನಾಂ ನೈವ ಸಂಕೋಚ ಅರ್ಹತಿ, ಗೊತ್ತಾಯ್ತಾ? ಅದೇ ರೀತಿ ಇದೆ, ಯಾವ ಕಾಲಕ್ಕೂ ಶ್ರವಣಾದಿಗಳು ಸಂಕೋಚ ಮಾಡಬಾರದು. ಬೇರೆ ಕೆಲಸ ಸಂಕೋಚ, ಸಂಕುಚ ಸರ್ವಕರ್ಮಾಣಿ, ಎಲ್ಲ ಕೆಲಸರೂ ಕಡಿಮೆ ಮಾಡಬಹುದು. ನಾವು ಪಾಠ ಪ್ರವಚನ ಕಡಿಮೆ ಮಾಡಬಾರ್ದು. ನಾವು ಕಡಿಮೆ ಮಾಡಿಲ್ಲ, ಲೋಪನೇ ಮಾಡಿಬಿಟ್ಟಿದ್ದೇವೆ ಪಾಠ ಪ್ರವಚನನ. ಉಳಿದ ಕೆಲಸ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೆ. ಇಲ್ಲದ ಹವ್ಯಾಸಗಳು, ನಾಳೆ ಪರೀಕ್ಷೆ, ಬರೀ ಕಥೆ ಕಾದಂಬರಿ ಓದ್ಕೊ ಊಟಕ್ಕೆ ಆಗಿಬಿಟ್ಟಿದೆ. ಟೆಕ್ಸ್ಟ್ ಬುಕ್ಕೇ ಇಲ್ಲ, ಬರೀ ಕಥೆ ಕಾದಂಬರಿ ಹರಿಕೊಂಡು ಕೊಡ್ರಿ, ಏನರ್ಥ? ಇವತ್ತು ಕಥೆ ಕಾದಂಬರಿ ಕಾಲ ಹೋಯಿತು, ಟಿ ವಿ ನೋಡ್ತಾ ಕೂತಾರೆ. ಹಾಗಾಗಿ ಮರುದಿವಸ ಪರೀಕ್ಷೆ, ಟಿ ವಿ ನೋಡ್ತಾ ಇದ್ದಾರೆ, ಅದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಚಪ್ಪಾಳೆ ಹಾಕ್ತಾ ಕೂತಿದ್ದಾನೆ. ಇವನು ನೋಡಿ ಸೋತಿದ್ದ ದೊಡ್ಡ ಚಪ್ಪಾಳೆ ಹಾಕಬೇಕಲ್ಲ, ನಾನು ಬರೆದಿದ್ದ ಜನಗಳೆಲ್ಲ ಕೂಡ ಅಂಥ ಸ್ಥಿತಿ. ಅದಕ್ಕೆ ಅವರು ಅರ್ಥ ಮಾಡಿಕೊಡ್ರು. ಆ ಕ್ಷಣದಲ್ಲಿ ದೇವಗೌಹು ಅನ್ನೋ ಪದ ಸಾರ್ಥಕವಾದ ಪದ. ಎತ್ತಿ ದೇವತೆಗಳು ಯಾವ ರೂಪದಲ್ಲಿದ್ದರೂ ಕೂಡ ದಿವ್ಯ ಜ್ಞಾನಿಗಳಾಗಿರ್ತಾರೆ. ಅದಕ್ಕೆ ಅವ್ರು ಎತ್ತಿನ ರೂಪದಲ್ಲಿದ್ದು ದೇವಗೌಹು ಆದರು. ಇಲ್ಲಿ ನೆನಪು ಮಾಡಿಕೊಟ್ರು ತಕ್ಷಣ, ನಾವು ಯಾವ ವಿಘ್ನನೂ ಬರಬಾರ್ದು, ಅದಕ್ಕೋಸ್ಕರ ಸನ್ಯಾಸ ಬೇಕು. ಸುಮ್ಮನೆ ಸನ್ಯಾಸ ಕೊಟ್ಟು ಹೇಳ್ಕೊಳ್ಬಾರ್ದೆ, ನಾವು ಪೀಠರೇ ಕೊಡ್ತೀನಿ ಅಂತ ಸಮಸ್ಯೆ ಆಯಿತು. ನನಗೆ ಪೀಠ ಗೀಠ ಬೇಕಿಲ್ಲ, ಇವತ್ತು ಪಾಠ ಗೀಠ ಬೇಕಿಲ್ಲ ಅಂತ ಎಷ್ಟು ಸಾರಿ ಬೇಕಾದ್ರೆ ಹೇಳ್ತಾರೆ. ಪೀಠ ಗೀಠ ಬೇಕಿಲ್ಲ ಅಂತ ಹೇಳಿದವರು ಇವರು. ಹೀಗೆ ಹೇಳಿದ್ದಕ್ಕೆ ಟೀಕಾಚಾರ್ಯರಾದರು. ವೆಂಕಟಭಟ್ರು ಪೀಠ ಬೇಕಿಲ್ಲ ಅದಕ್ಕೆ ಟಿಪ್ಪಣಿಕಾರರಾದರು, ಗೊತ್ತಾಯ್ತಾ? ಪೀಠ ಬೇಕಿಲ್ಲ ಅಂತ ಹೇಳಿದವರೆಲ್ಲ ಹಾಗಾದರು. ಪೀಠ ಬೇಕಿಲ್ಲ, ಪಾಠರೂ ಬೇಕಿಲ್ಲ, ಅದು ಇನ್ನೊಂದು ವಿಚಾರ. ಪೀಠರೂ ಬೇಡ, ಪಾಠರೂ ಬೇಡ ಅಂಬೋದು ವಿಚಾರ ಬೇರೆ. ಪೀಠ ಬೇಕು, ಪಾಠ ಬೇಡ ಬೇರೆ, ಪಾಠ ಬೇಕು, ಪೀಠ ಬೇರೆ ಬೇರೆ, ಎರಡು ಬೇಕು ಅಂಬೋದು ಬೇರೆ. ನಾಲ್ಕು ಹಂತಗಳು. ಆದರೆ ಯಾರು ಬರೀ ಪಾಠ ಕೇಳ್ತಾರೋ ಅವ್ರು ಭಾರಿ ಮೇಲೆ ಹೋಗ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಬರೀ ಓದ್ತಾರೆ, ಅವ್ರು ಸ್ಕಾಲರ್ಶಿಪ್ ಕೊಡ್ತಾರೆ, ಮುಂದಾಗ್ತಾರೆ, ಬೇಡ ಅಂದ್ರೆ ಕೊಡ್ತಾನೆ ಇರ್ತಾರೆ ಅವರಿಗೆ. ಕೇಳೋರಿಗೆ ಸಿಗೋದಿಲ್ಲ ಅದೆಲ್ಲ ಕೂಡ. ಅಂತೂ ಜಯತೀರ್ಥರಿಗೆ ಅದೆಲ್ಲ ಕೊಟ್ಟರಂತೆ. ಆಗ ಹೇಳ್ತಾರೆ, ಸ್ವಪ್ನ ಆಗಿದೆ ತಗೊಳ್ಳಿ, ಸ್ವಪ್ನ ಆಗಿದೆ ತಗೊಳ್ಳಿ. ಇಲ್ಲೊಂದು ಮಾತು ಹೇಳ್ತಾರೆ ಸ್ವಾಮಿ, ನಾನು ಪೀಠ ಕೊಡ್ತೀನಿ ಅಂತ ಹೇಳ್ತೀರಿ, ನನಗೆ ಸಂಧ್ಯಾವಂದನೆ ಮಾಡಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಗಲಾಟೆಯಲ್ಲಿದ್ದು ಅವ್ರು ಶಸ್ತ್ರಾರ್ಥ ಹೇಳಿದ್ರಿಂದ ಸಂಧ್ಯಾವಂದನೆ ಮಾಡಿ ನನಗೆ ಗೊತ್ತಿಲ್ಲ, ಇಲ್ಲಿ ಸಂಧ್ಯಾವಂದನೆ ಮಾಡಿ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ನ್ಯಾಯಸುಧ ಬರೀಬೇಕಾದ್ರೆ ನನಗೆ ಏನೂ ಗೊತ್ತಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ನ ಶಬ್ದಾಬ್ದವು, ಎರಡು ಮ್ಯಾಚ್ ಆಗುತ್ತೆ. ನನಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಆಚಾರನೂ ಗೊತ್ತಿಲ್ಲ, ವಿಚಾರನೂ ಗೊತ್ತಿಲ್ಲ ನನಗೆ. ನನಗೇನು ಕೊಡ್ತೀರಿ? ಇಲ್ಲ, ಅದೇ ಇದನ್ನು ಗೊತ್ತಾಗಬೇಕಾಗಿ ಎಲ್ಲ ನಿಮಗೆ ಬರುತ್ತೆ. ಮೊದಲು ನನಗೆ ಸ್ವಪ್ನ ಆಗಿದೆ, ನಿಮಗೆ ಸ್ವಪ್ನ ಆದರೆ ಹೇಗೆ ನಾನು ನಂಬೋದು? ನಿಮಗೂ ಸ್ವಪ್ನ ಆದರೆ ನನಗೂ ಸ್ವಪ್ನ ಆದರೆ ನಂಬ್ತೇನೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾತ್ಪರ್ಯ ಇಷ್ಟೇ, ಶಂಕ ಬೇರೆ, ಜಿಜ್ಞಾಸೆ ಬೇರೆ. ಆಕ್ಷೇಪ ಮಾಡಿದರೆ ಅದು ನಿಂದ್ಯ, ಆಕ್ಷೇಪ ಮಾಡಬಾರ್ದು. ಆದರೆ ಜಿಜ್ಞಾಸೆ ಮಾಡಿದರೆ ತಪ್ಪಲ್ಲ. ಎಷ್ಟೋ ಸತ್ತೆ ಜಿಜ್ಞಾಸೆಯಿಂದ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಬೇಕು, ಆಕ್ಷೇಪದಿಂದ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಬಾರ್ದು. ನಾ ಪೃಷ್ಟ ಕಶ್ಚಿತ್ ಬ್ರೂಯಾತ್ ನಾಪಿ ಅನ್ಯಾಯೇನ ಪೃಚ್ಛತ ಅಂತ ಮನುಸ್ಮೃತಿ. ಇವತ್ತು ಆಕ್ಷೇಪ ಮಾಡಿ ಕೇಳ್ತಾರೆ, ಸಂಧ್ಯಾನ ಮಾಡಬೇಕಾ, ಯಾಕ್ರಿ ಮಾಡಬೇಕು? ಉತ್ತರ ಕೊಡಬಾರ್ದು ಅವ್ರಿಗೆ. ಯಾಕ್ರಿ ಮಾಡಬೇಕು? ಯಾಕೆ ಮಾಡಬೇಕು? ಉತ್ತರ ಕೊಡಿ. ಯಾಕೆ ಮಾಡಬೇಕು ಕೇಳ್ತಾನೆ, ಉತ್ತರ ಕೊಡಿ. ಯಾಕ್ರಿ ಮಾಡಬೇಕು ಅಂತಾನೆ, ಕೊಡಬೇಡಿ. ಯಾತಕ್ಕೆ ಧರ್ಮ ಬೇಕಿಲ್ಲ ಅವನಿಗೆ. ಬೇಕಿಲ್ಲದವನು ಆಕ್ಷೇಪ ಮಾಡ್ತಾನೆ, ಬೇಕಾದವನು ಜಿಜ್ಞಾಸೆ ಮಾಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ನಮ್ಮಲ್ಲಿ ಜಿಜ್ಞಾಸುಗಳಿರಬೇಕೆ ಹೊರತು ಆಕ್ಷೇಪಕಾರರಿರಬಾರ್ದು. ನಮ್ಮಲ್ಲಿ ದೊಡ್ಡ ತಪ್ಪುಗಳನ್ನು ಬೆಳೆಸ್ತಾ ಇದ್ದೇನೆ, ಪ್ರಶ್ನೆ ಕೇಳು ಅಂತ ಹೇಳಿದರೆ ಆಕ್ಷೇಪ ಮಾಡೋ ಅಂತ ಅರ್ಥ ಇಟ್ಕೊಂಡು ಅವ್ರು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಸ್ವಾಮಿ ನಿಮಗೆ ಸ್ವಪ್ನ ಆಗಿರ್ಬೋದು, ನಾನು ಕ್ವಶನ್ ಮಾಡ್ತಾ ಇಲ್ಲ, ನನಗೆ ಕನ್ವಿಷನ್ ಆಗಬೇಕಾದ್ರೆ ಜಿಜ್ಞಾಸೆ ನನಗೀಗ, ನನಗೂ ಸ್ವಲ್ಪನಾದರೂ ಒಪ್ತೇನೆ. ಈ ಮಾತು ಹೇಳಿದರೆ ಯಾರೂ ತಪ್ಪು ಅಂತ ಹೇಳೋದಿಲ್ಲ. ನಿಮಗೇನೋ ಅನುಭವ ಬಂದಿರು, ನಮಗೂ ಬರಲಿ ಅಂತ ಕೇಳಿದ್ರೆ ಏನು ತಪ್ಪಿದೆ ಅದರಲ್ಲಿ? ಅವ್ರು ದೊಡ್ಡ ಗುರುಗಳು ಅಕ್ಷೋಭ್ಯ ಇರೋದು ಅಕ್ಷೋಭ್ಯ ಬೇರೆ. ಅವರು ಇಂಥವ್ರಿಗೆ ಪಾಠ ಹೇಳ್ಬೇಕು ಎಂಥ ಯೋಗ್ಯತೆ ಇರಬೇಕು ಅವ್ರಿಗೆ. ಆಯಿತು, ನಿಮಗೂ ಆಗತ್ತೆ ಅಂತ ಹೇಳಿದರು, ನಿಮಗೆ ಹಾಗೆ ಆಗತ್ತೆ ಅಂತ ಹೇಳಿದರು. ಯಾಕೆ ತಮಗಾಗಿ ಸತ್ಯ ಅಂದಮೇಲೆ ಇದು ಗ್ಯಾರಂಟಿ. ನಮಗೊಂದು ಕಾಪಿ ಸಿಕ್ಕ ಒರಿಜಿನಲ್ ಇರಲೇಬೇಕಲ್ಲ ಕಾಪಿ ಸಿಕ್ಕ ಮೇಲೆ. ಇದು ಡೂಪ್ಲಿಕೇಟ್ ಮೋಸ ಮಾಡೋರಾದರೆ ಸರಿ ಅದೆಲ್ಲ. ನಿಮಗೆ ಆಗತ್ತೆ ಅಂತ ಹೇಳಿದರು. ಸ್ವಪ್ನಾಯ್ತು ಅವರಿಗೆ, ನೀವು ಸನ್ಯಾಸ ತಗೊಳ್ಳಿ, ಪೀಠ ತಗೊಳ್ಳಿ, ನಿಮ್ಮಿಂದ ಇಡೀ ಸಿದ್ಧಾಂತ ಪ್ರಸಾರಕ್ಕೆ ಬರಬೇಕು ಅಂತ ಸ್ವಪ್ನ ಆಯಿತು. ಮರುದಿವಸ ರೆಡಿ ತೊಗೊಂಡ್ಬಿಟ್ಟು ಇದು ಅರ್ಥ ಮಾಡಿಕೊಂಡಾಗ ಭಾವೋದ್ವೇಗಕ್ಕೆ ಸನ್ಯಾಸ ತಗೊಳ್ಳೋದು ಬೇರೆ, ಕನ್ವಿನ್ಸ್ ಆಗಿ ಸನ್ಯಾಸ ತಗೊಳ್ಳೋದು ಬೇರೆ. ಯಾವುದೇ ಕೆಲಸ ಕನ್ವಿನ್ಸ್ ಆಗಿ ಮಾಡಿದಾಗ ಮುಂದೆ ಬೆಳೆಯುತ್ತೆ. ನಾವು ಎಮೋಷನಲ್ ಮಾಡಿದರೆ ಮುಂದೆ ಅವ್ನು ರಿಪೆಂಟ್ ಮಾಡ್ತಾರೆ, ತೊಗೋಬಾರ್ದಾಗಿತ್ತು ತೊಗೋಬ ಏಕಾಶ್ವಾಸ ಅಪ್ಪಿ ತಪ್ಪಿ ಮಾಡಿಬಿಡ್ತಾರೆ. ಅಯ್ಯೋ ಮಾಡಿಬಿಟ್ಟೆ, ಮಾಡಿಬಿಡಿ, ಏನು ಮಾಡಬೇಕು, ಮಾಡಿದ್ದು ಆಯಿತು, ಕಳ್ಕೊಂಡಿದ್ದು ಆಯಿತು. ಕನ್ವಿಕ್ಷನ್ ಇದ್ದಾಗ ಪ್ರಶ್ನೆ ಬರೋದು, ಮಾಡಿ ಹೆಮ್ಮೆ ಪಡಬೇಕು. ಕೆಲವರು ವ್ರತ ಮಾಡ್ತಾ ಇರ್ತಾರೆ, ಪಕ್ಕ ಅನಾರು ಹೊತ್ತರ ಕೂತ್ಬಿಟ್ಟಿರ್ತಾರೆ, ನೋಡ್ತಾರೆ ಅಯ್ಯೋ ಆ ಭಾಗ್ಯ ನಮಗಿಲ್ವೇ, ಆ ಭಾಗ್ಯ ಕೊರಗ್ತಾ ಕೂತ್ರೆ ಏನು ಮಾಡ್ಬೇಕು ಇವತ್ತು. ಅವನೇ ಪುಣ್ಯವಂತ ಇವನಿಗಿಂತ, ಯಾಕೆ ಡೈರೆಕ್ಟಾಗಿ ತಿಂತಾನೆ ಇವನು, ಕೊರಗೆ ಮನಸ್ಸಲ್ಲಿ ತಿಂತ ಇದ್ದಾನೆ. 90% ತಪ್ಪು ಮಾಡ್ತಾರೆ, ಆ ತಪ್ಪು ಮಾಡಬಾರ್ದು, ಕನ್ವಿಕ್ಷನ್ ಬರಬೇಕು. ಅದಕ್ಕೇನು ಮಾಡಬೇಕು, ಬರೀ ವ್ರತ ಮಾಡಿದರೆ ಕನ್ವಿಕ್ಷನ್ ಬರೋದಿಲ್ಲ, ಪಾಠ ಪ್ರವಚನ ಕೇಳಿ ಮಾಡಿದರೆ ಕನ್ವಿಕ್ಷನ್ ಬರ್ತದೆ. ಓ, ಈ ನಮಗೆ ಅರ್ಥ ಆಯಿತು. ಆಗ ಅದನ್ನು ಅರ್ಥ ಮಾಡಿಕೊಡೋದು ಜಯತೀರ್ಥರ ಮಾತು ಭಾರಿ ದೊಡ್ಡದು ನಡೀತು. ಸ್ವಪ್ನ ಆಯಿತು, ಬರೆದಿಷ್ಟು ತಮಗೆ ತಯಾರಾದರು ಜಯತೀರ್ಥ ಅಂತ ಹೆಸರಿಟ್ಟು. ಹೆಸರು ಎಂಥ ಹೆಸರಿಟ್ಟರು ಅಂದರೆ ಅವರು ಜಯತೀರ್ಥ, ಜಯ ಕೊಡೋ ತೀರ್ಥ ಬರೆಯೋರ್ಗಂದು ಬರೆಯೋರಾಗ್ತೀರಿ ಅಂತ ಅರ್ಥ. ತೀರ್ಥ ಅಂದರೆ ಶಾಸ್ತ್ರ, ಜಯಕರವಾದ ಶಾಸ್ತ್ರವನ್ನು ಬರೀತೀರಿ ಅಂತ ಅರ್ಥ. ಇವತ್ತು ಸುಧಾದಿ ಗ್ರಂಥ ಓದೋರಿಗೆ ಜಯ ಸಿಗಲೇಬೇಕು, ಆದ್ರಿಂದಾಗೇ ಜಯತೀರ್ಥ ಅಂತ ಹೆಸರು. ಎಷ್ಟೋ ನಮ್ಮ ಇತಿಹಾಸ ಎಷ್ಟೋ ಜನ ಜ್ಞಾನಗಳು ಹಾಗೆ ಮಾಡಿದವರಿದ್ದಾರೆ. ಇನ್ನೇನು 16 ಪರ್ಯ ಬರ್ತಾ ಇತ್ತು, ಜಯತೀರ್ಥ ಸ್ಮರಣೆ ಮಾಡ್ತಿದ್ರು, ಗೆದ್ದು ಅಷ್ಟೇ ಗೆದ್ದು ಬಿಡ್ತಾಯಿದ್ರು. ಅದು ಬರ್ತಾ ಅರ್ಥ ಮಾಡಬೇಕು, ಮಕ್ಕಳು ಫೇಲ್ ಆಗ್ತಿರ್ತಾರೆ, ಜಯತೀರ್ಥರು ಅಂತ ಹೇಳ್ಕೊಡಿ, ಪಾಸ್ ಆಗ್ತಾರೆ, ಪಾಸ್ ಆಗ್ತಿರ್ತಾರೆ, ಜಯತೀರ್ಥ ಹೇಳ್ಕೊಡಿ, ಮುಂದೆ ಫಸ್ಟ್ ಕ್ಲಾಸ್ ಬರ್ತಾರೆ, ಇನ್ನೂ ಮುಂದೆ ಬರ್ತಾರೆ. ಜಯತೀರ್ಥ ಅಂದರೆ ಜಯಕರವಾದ ತೀರ್ಥವನ್ನು ಬರೀತಕ್ಕಂಥ ಮಹಾನುಭಾವರು. ಅದಕ್ಕೆ ಇನ್ನೊಂದು ಅರ್ಥ, ಜಯ ಅಂದರೆ 18 ಅಂತ ಅರ್ಥ, 18 ಟೀಕಾಗ್ರಂಥ ಬರೆಯೋರು ಅಂತ ಅರ್ಥ. 18 ಟೀಕಾಗ್ರಂಥವನ್ನು ಬರೀತಾರೆ, 32 18 ಟೀಕಾ ಬರೆದ ಜಯತೀರ್ಥರು. ಜಯ ಸಂಖ್ಯಾಕಂ ತೀರ್ಥಂ ಯಸ್ಮಾತ್ ಸಹ ಜಯತೀರ್ಥ, ಜಯಕರಂ ತೀರ್ಥಂ ಯಸ್ಮಾತ್ ಸಹ ಆನಂದಕರಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ, ಜಯಕರಂ ತೀರ್ಥಂ ಯಸ್ಮಾತ್ ಸಹ ಜಯತೀರ್ಥ. ಅವರ ಹೆಸರು ಸಾರ್ಥಕವಾದ ಹೆಸರು. 2 ಜಯತೀರ್ಥ, ಒಂದು ಬರೀ ವಾದಿ ಜಯತೀರ್ಥ ಅಲ್ಲ, ಮೃತ್ಯುಂಜಯ ತೀರ್ಥ, ಸಂಸಾರವನ್ನೇ ಗೆಲ್ತಕ್ಕಂಥ ಸಾಧಿಸ್ ಜಯ ತರತಕ್ಕಂಥ ಶಾಸ್ತ್ರವನ್ನು ಬೆರೆತಕ್ಕಂಥ ಮಹಾನುಭಾವರು ಅವರು. ಅಲ್ರಿ, ಮೃತ್ಯುವನ್ನು ಗೆಲ್ಲೋದಕ್ಕೆ ಸಾಧ್ಯ ಉಂಟಾ ಅಂದರೆ ನ್ಯಾಯಸುಧ ಅಮೃತ ಕೊಟ್ಟರೆ ಮೃತ್ಯು ಗೆಲ್ಲಬೇಕಲ್ಲ. ಅಮೃತ ಕುಡಿದ ಮೇಲೆ ಕವಚ ಹಾಕ್ಕೊಂಡಿರ್ತಾನೆ, ಬುಲೆಟ್ ಪ್ರೂಫ್ ಹಾಕ್ಕೊಂಡಿರ್ತಾನೆ, ಅವಾಗ ಅವನಿಗೆ ಬುಲೆಟ್ ಹೊಡೆದು ಏನಾಗೋದಿಲ್ಲ. ಸೊ ಅಮೃತ ನ್ಯಾಯಸುಧ ಓದಿದರೆ ಮೃತ್ಯುಂಜಯ ತೀರ್ಥ ಆಯ್ತಲ್ಲ, ಅದು ಒಂದು. ಅದಕ್ಕೆ ಮೃತ್ಯುಂಜಯ ತೀರ್ಥರು ಹೌದು, ವಾದಿಜಯ ತೀರ್ಥರು ಹೌದು, ಜಯಕರವಾದ ತೀರ್ಥರು ಹೌದು, ಮತ್ತು ವಾದಿಗಳ ಮೇಲೆ ದಿಗ್ವಿಜಯ ಮಾಡಿಸ್ತಕ್ಕಂಥ ತೀರ್ಥರು ಹೌದು. ಅದನ್ನು ಇವರು ಬರೀತಾರೆ, ವಿಜಯರಾಯರ ಹಿಡಿದು ದಿಗ್ವಿಜಯವ ಮಾಡಿರೋ ಅಂತ ಹೇಳಬೇಕಾದ್ರೆ ಆ ಅರ್ಥನೂ ಕಾಣ್ತೇವೆ ನಾವು. ಈಗ ಅನೇಕ ರೀತಿಯಲ್ಲಿ ಜಯತೀರ್ಥರು ಮಾಡಿದ ಕಾರ್ಯ ಮುಂದೇನು ಒಂಬಂದನ್ನು ಅಕ್ಷೋಭಿತೀರ್ಥ ಹೇಳ್ತಾರೆ. ಇಷ್ಟೆಲ್ಲ ಗ್ಯಾರಂಟಿ ಯಾತಕ್ಕಿತ್ತು ಅಂದರೆ ಸ್ವಪ್ನ ಆಗಿದೆ ಅವರಿಗೆ, ಫುಲ್ ಮೇಲೆ ಆರ್ಡರ್ ಕಾಪಿ ಇದ್ದರೆ ಹಾಗೋ ಹಾಗೆ ಆರ್ಡರ್ ಕಾಪಿ ಇದ್ದರೆ ರಿಸೈನ್ ಮಾಡಿಬಿಡ್ತಾನೆ ಇದನ್ನು. ಅಲ್ರಿ, 90 ಮತ್ತು ನಾವು ವರ್ಷದ ತಿಂಗಳ ಸಂಬಳ ಕೊಡೋದಿಲ್ಲ, ವರ್ಷದ ಸಂಬಳ ಕೊಡ್ತಾರೆ ಈಗ. ವರ್ಷಕ್ಕೆ 12 20 ಯಾರಿಗೂ 1,00,000 ರೂಪಾಯಿ ಆಯಿತು ವರ್ಷಕ್ಕೆ, ಆ ಸಂಬಳ ಕೊಡ್ತಾರೆ. ಅದಕ್ಕೆ ಇವರು ಸಾರಸ ಏನಂತ ಕೇಳಿದರೆ, ಏನಂತ ಲೆಕ್ಕ ಹಾಕಬೇಕೀಗ ಅಂತ ಕೇಳಿದರೆ ಹೇಳ್ತಾರೆ, ಜಯಕರವಾದ ತೀರ್ಥ ಎಲ್ಲ ರೀತಿಯಲ್ಲೂ ಕೂಡ ಕೊಡಬೇಕು ಅಂತ ಅಪೂರ್ವವಾದ ಸಿದ್ಧಾಂತವನ್ನು ಹೇಳೋದಕ್ಕೋಸ್ಕರ ಜಯಕರವಾದ ತೀರ್ಥವನ್ನು ಬರೆದ ಮಹಾನುಭಾವನವರು. ಅಕ್ಷೋಭ ತೀರ್ಥರತ್ರ ಓದಿದ್ರಂತೆ, ನಾವು ಓದಿದ ತಕ್ಷಣ ಇನ್ನೊಮ್ಮೆ ಓದಬಾರದು, ನಾವು ಓದೋದು ಮಂಗಳ ಮಾಡೋದ್ರೆ ಉದ್ಯಾಪನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಮಂಗಳಕ್ಕೆ ಉದ್ಯಾಪನೆ ಅಂತ ಅರ್ಥ ಅಲ್ಲ, ಮಂಗಳಕ್ಕೆ ನಾಂದಿ ಅಂತ ಅರ್ಥ, ಮಂಗಳಕ್ಕೆ ನಾಂದಿ ಅಂತ ಅರ್ಥ. ಇನ್ನು ಓದೋದಕ್ಕೆ ಶುರು ಮಾಡಬೇಕು ಅಂತ ಅರ್ಥ. ನ್ಯಾಯಸೌಧ ಮಂಗಳ ಆಯಿತು ಏನು ಗೊತ್ತಾ ಅರ್ಥ, ಇನ್ಮೇಲೆ ಜಾಸ್ತಿ ಓದಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಬಂದಿದೆ ಅಂತ ಅರ್ಥ. ಮುಗಿಸ್ಲಿಕ್ಕೆ ಎಲಿಜಿಬಿಲಿಟಿ ಅಲ್ಲ, ಓದಲಿಕ್ಕೆ ಎಲಿಜಿಬಿಲಿಟಿ. ಅದಕ್ಕಾಗಿ ಜಯತೀರ್ಥರು ಮಾಡಿದ ಕೆಲಸ ಅಪೂರ್ವವಾದ ಅಧ್ಯಯನವನ್ನು ಮಾಡ್ತಾರೆ. ಅಕ್ಷೋಭತೀರ್ಥರ ಹತ್ರ ಶುಕವಚ್ಛಿಕ್ಷಿತಶ್ಯಮೆ, ಅದಕ್ಕೆ ಎರಡು ಅರ್ಥ, ಗಿಳಿಯಂತೆ ಪಾಠ ಹೇಳಿಕೊಟ್ರು ಅಂತ ಒಂದು ಅರ್ಥ. ಗಿಳಿಯಂತೆ ಪಾಠ ಹೇಳಿಕೊಟ್ರೆ ಏನರ್ಥ, ಗಿಳಿ ಬೇರೆ ಹೇಳೋದಿಲ್ಲ, ಹೇಳಿದ್ದನ್ನೇ ಹೇಳುತ್ತೆ. ಗಿಳಿ ಹೇಳಿದ್ದನ್ನು ಹೇಳುತ್ತೆ ಹೊರತು ಬೇರೆದನ್ನು ಹೇಳೋದಿಲ್ಲ. ನಾವು ಗುರುಗಳು ಹೇಳಿದ್ದನ್ನೇ ಬರೀತೇವೆ ಹೊರತು ಏನು ಬೇರೆ ಬರೆಯೋದಿಲ್ಲ ಅಂತ ಅರ್ಥ. ರೆಕಾರ್ಡ್ ಟೇಪ್ ನಾವು ಹೇಳೋದು ಅಂದರೆ ರೆಕಾರ್ಡ್ ಮಾಡೋದ್ರ ಗತಿ ಏನಾಗಬೇಕು ಈ ಮತ್ತೆ? ನಾವು ಏನು ಹರಿದೇವ ಪರಾತ್ರ ನಾವು ಹೇಳೋದು ಏನೋ ಹೇಳಿಬಿಟ್ರೆ ರೆಕಾರ್ಡರು, ಅದನ್ನೇ ಹೇಗೆ ಹೇಳುತ್ತೋ ಗುರುಗಳ ಮಾತನ್ನೇ ಹೇಳಿದ್ದೇವೆ ನಾವು, ಬೇರೆ ಹೇಳೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಪೂರ್ವವಾದ ಸಿದ್ಧಾಂತವನ್ನು ತಿಳಿಸಿಕೊಡ್ತಾರೆ. ಇದು ಜಯತೀರ್ಥರ ಅಪೂರ್ವವಾದಂತಹ ಮಹಿಮೆಯನ್ನು ಅಕ್ಷೋಭತೀರ್ಥರು ಮುಂಚಿತವಾಗಿ ಹೇಳಿ ಪಾಠ ಎಲ್ಲ ಹೇಳಿಕೊಟ್ರು. 5 ಮುಗೀತು, ಆಮೇಲೆ ಅವರನ್ನು ಬಿಟ್ಟರು. ಇನ್ನೊಂದು ಅರ್ಥ, ಶುಕವತ್ತಂದ್ರೇನು? ಅಕ್ಷೋಭತೀರ್ಥ ಗುರುಣ ಶುಕವಚ್ಛಿಕ್ಷಿತಶ್ಯಮೆ. ಅಕ್ಷೋಭತೀರ್ಥ ಗುರು ಅಂದರೆ ಯಾರು? ಅಕ್ಷೋಭ್ಯ ವಿಷ್ಣು ಸಹಸ್ರನಾಮದ ಪದ. ವೇದವ್ಯಾಸ ದೇವರು ಅಂತ ಅರ್ಥ. ಅಕ್ಷೋಭತೀರ್ಥ ಗುರುಣ ವೇದವ್ಯಾಸರಿಂದ ಶುಕಾಚಾರ್ಯವತ್ ಶಿಕ್ಷಿತಶ್ಯಮೇ, ಶುಕಾಚಾರ್ಯ ವೇದವ್ಯಾಸ ಹೇಳಿಕೊಟ್ರಲ್ಲ ಹಾಗೆ ಹೇಳಿಕೊಟ್ಟಿದ್ದಾರೆ ಅಂತ ಅರ್ಥ. ಶುಕಾಚಾರ್ಯ ಯಾರು? ವೇದವ್ಯಾಸರ ಮಕ್ಕಳು. ಮಕ್ಕಳಿ ಪಾಠ ಹೇಳಿಕೊಟ್ಟಿದ್ದಾರೆ ಅಂತ ಅರ್ಥ. ಮಕ್ಕಳಿ ಪಾಠ ಹೇಳಿಕೊಟ್ಟಿದ್ದಾರೆ, ಭಾಗವತ ಹೇಳಿಕೊಟ್ಟ ಹೇಳಿಕೊಟ್ಟಿದ್ದಾರೆ. ಅಕ್ಷೋಭತೀರ್ಥ ಗುರುಡ ಶುಕವತ್ ಶಿಕ್ಷಿತಶ್ಯಮೇ ವಚೋಭಿರ್ ಅಮೃತ ಪ್ರಾಯೈಹಿ. ಒಳ್ಳೆ ಹೆಮ್ಮೆ, ನನ್ನ ಮಾತು ಅಂದ್ರೆ ಅಮೃತ. ಈ ಅಹಂಕಾರಣ ನನ್ನ ಮಾತಲ್ರಿ, ಇದು ಗುರುಗಳ ಮಾತು, ಅದಕ್ಕೆ ಅಮೃತ. ಅವರು ಕೊಟ್ಟಿದ್ದಾರೆ, ಹ್ಯಾಂಡ್ ಓವರ್ ಮಾಡಿದರೆ ಹೇಗೋ ಹಾಗೆ, ಅವರು ಕೊಟ್ಟಿದ್ದಾರೆ ತಗೊಳ್ಳಿ ಅಂತ ಕೊಟ್ಟರೆ ಹೇಗೋ ಹಾಗೆ, ಅದಕ್ಕೆ ಅಮೃತಪ್ರಾಯವಾದ ಮಾತಿದೆ. ಇದರಿಂದ ಏನರ್ಥ ಆಯಿತು ಅಂದರೆ, ಸುಧಾ ಒಂದೇ ಸುಧಾ ಅಲ್ಲ, ಈಗ ಎಲ್ಲ ಗ್ರಂಥಗಳು ಸುಧಾ ಅಂತ ಅರ್ಥ. ನನ್ನ ಮಾತುಗಳೆಲ್ಲ ಸುಧಾ ಅಂತ ಅವ್ರು ಹೇಳ್ತಾರೆ. ವಚೋಭಿರ್ ಅಮೃತ ಪ್ರಾಯೈಹಿ ಪ್ರಿಯಂತಾಂ ಸತತಂ ಬುಧಾಹ. ಅಮೃತದ ಪಾನದಿಂದ ಮೃತ್ಯುವನ್ನು ಗೆಲ್ಲೋ ಹಾಗೆ ಸುಧಾಪಾನ ಮಾಡಿದರೆ ನಾವು ಸಂಸಾರವನ್ನೇ ಗೆದ್ದು ಬಿಡ್ತೇವೆ. ಅವರೇ ಹೇಳ್ತಾರೆ, ಕೊನೆಗೆ ಹೇಳ್ತಾರೆ, ಇಯಂ ನ್ಯಾಯಸುಧಾ ಭೌಮೈಹಿ ಉಭಯೈಹಿ ಸೇವ್ಯತಾಂ ಸದಾ. ಈ ಜ್ಞಾನಿಗಳಾದವರು ಈ ನ್ಯಾಯಸುಧಿನ ಸದಾಕಾಲ ಪಾನ ಮಾಡಿ ಅದರ ಸಂದೇಶವನ್ನು ಕೊಡ್ತಾರೆ. ಊಟ ಯಾವಾಗಲೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀರು ಯಾವಾಗಲೂ ಕುಡಿಲಕ್ಕಾಗೋದಿಲ್ಲ, ಆ ಸುಧಾ ಯಾವಾಗಲೂ ತೊಳಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನೀರು ಯಾವಾಗಲೂ ಕುಡಿದ್ರೆ ಒಂದು ದೊಡ್ಡ ಪ್ರಾಬ್ಲಮ್, ಅದು ಕುಡಿದೇ ಇರೋದು ಪ್ರಾಬ್ಲಮ್, ಕುಡಿಯೋ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಇದೆ. ಊಟ ಯಾವಾಗಲೂ ಮಾಡ್ತಿದ್ರೆ ಎಂಥ ಬೇಕಾದ ವಸ್ತು ಹಾಕಿದ್ರೆ ಯಾವಾಗಲೂ ತಿನ್ನಲಿಕ್ಕಾಗೋದಿಲ್ಲ. ಆದರೆ ನ್ಯಾಯಸುಧಾದಿ ಗ್ರಂಥಗಳ ಮಾತ್ರ ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು ಅಂತಿದ್ದ ಹಾಗೆ ಪರಿಶುದ್ಧರಾದ 7 ದಿವಸಕ್ಕೆ ರೆಕಾರ್ಡ್ ಮಾಡಿದ್ದ. ನಾನ್ ಸ್ಟಾಪ್ 7 ದಿವಸ ಕೇಳ್ತಾನಲ್ಲ, ಅದು ನಾನ್ ಸ್ಟಾಪ್ 7 ದಿವಸ ಊಟ ಮಾಡಿದ್ರೆ ಗಿನ್ನೆಸ್ ದಾಖಲೆ ಯಾರು ತರಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಸ್ಟಾಪ್ 7 ದಿವಸ ಯಾವ ಕೈಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶಾಸ್ತ್ರ ಕೇಳಕ್ಕೆ ಬರುತ್ತೆ. ಆ ರೀತಿಯಾಗಿ ರುದ್ರದೇವರು ಎಷ್ಟು ಕೇಳಿದ್ರು ಗೊತ್ತವೆ ಆಚಾರ್ಯ ವಾಯುದೇವರ ಹತ್ರ, ಕೃತಿವಾಸರೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳ ಆಗಮ ಅರ್ಥಗಳು ಓದಿ ಜಲಧಿಯೋಳು. 10 ಕಲ್ಪ ಆಚಾರ ಬಂದು ಕೂತ್ಕೊಂಡು ರುದ್ರದೇವರು ಓದಿದ್ದಾರೆ ಅಂತ ಹೇಳಿದ ಮೇಲೆ ಎಷ್ಟು ಅರ್ಥ ಇದೆ ಅದಕ್ಕೆ. ಅದೇ ಶಾಸ್ತ್ರದಷ್ಟು ಸುದೀರ್ಘ ಕಾಲ ಲೌಕಿಕವನ್ನು ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲೇ ದುಷ್ಟಾಂತ ಕೊಟ್ಟಿರೋದುಂಟು. ಎಷ್ಟು ಒಳ್ಳೆ ಊಟ ಆದರೂ ನೀವು 1/2 ಗಂಟೆ ಮಾಡ್ಬೋದಾ, ಲೇಟಾಗಿ ಬಳಸಿದ್ರೆ 1/4 ಗಂಟೆ ಮಾಡ್ಬೋದಾ, ಇನ್ನೂ ಜಾಸ್ತಿ ಯಾರು ಎದ್ದೋಗ್ಬಿಡ್ತಾರೆ, ಸಾಕೇ ಅವಸರ ಬೇಡ ಅಂತ ಹೋಗ್ಬಿಡ್ತಾರೆ. ಆದರೆ ಪ್ರವಚನ ಗಂಟೆಗಟ್ಟಲೆ ಕೇಳ್ತಾರೆ, ಇದು ಆಶ್ಚರ್ಯ. ಇವತ್ತಿಗೂ ಗಂಟೆಗಟ್ಟಲೆ ಪ್ರವಚನ ಕೇಳ್ತಾರೆ ಅಂದರೆ ಊಟಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಆಯ್ತಲ್ಲ, ಊಟಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಗೊತ್ತಾಗೋದ್ರಿಂದ ಅದು ಊಟಕ್ಕಿಂತ ಜಾಸ್ತಿ ಬೋರಿಂಗೂ ಆಗ್ಬೋದು, ಜಾಸ್ತಿ ಇಂಟ್ರೆಸ್ಟಿಂಗೂ ಆಗ್ಬೋದು. ಅದಕ್ಕೆ ಜ್ಞಾನ ಕಾರ್ಯ ಅನ್ನೋದು ಭೋಜನಕ್ಕೆ ಅನ್ನಕ್ಕಿಂತ ಜ್ಞಾನ ದೊಡ್ಡದು ಅನ್ನೋದಕ್ಕೆ ಸಾಕ್ಷಿ. ಅನ್ನಕ್ಕಿಂತ ಜ್ಞಾನ ದೊಡ್ಡದು. ಮತ್ತು ಒಬ್ಬರೇ ಎಷ್ಟು ಜನಕ್ಕೆ ಬಡಿಸೋಕ್ಕೆ ಸಾಧ್ಯ? ಸಾಧ್ಯ. ಒಬ್ಬರೇ ಎಷ್ಟು ಉಪನ್ಯಾಸ ಮಾಡಿ ನಾವು ರಾಜ್ಯಕ್ಕೆ ಬೇಕಾದ್ರೆ ಕೇಳಿಸ್ಬೋದು. ಬಡಿಸೋದು ಸುಲಭ, ತಿನ್ನೋದು ಹೆಚ್ಚು, ಆಯಾಸವಾಗೋದಿಲ್ಲ. ಊಟ ಮಾಡಿದರೆ ಹೊಟ್ಟೆ ಭಾರ ಆಗ್ತದೆ, ಕೇಳಿದರೆ ತಲೆ ಭಾರ ಆಗೋದಿಲ್ಲ. ಬಹಳ ಆಶ್ಚರ್ಯ ಅಂದರೆ ಇನ್ನೂ ಹೇಳಬೇಕಾಗಿತ್ತಲ್ಲ, ಆ ಭಾವನೆ ಬರ್ತದೆ. ತಲೆ ಭಾರ ಆಗೋದಿಲ್ಲ, ಊಟ ಮಾಡಿದ್ದು ಗೊತ್ತಾಗ್ತದೆ, ಕೇಳಿದ್ದು ಗೊತ್ತೇ ಆಗೋದಿಲ್ಲ. ಊಟ ಹೊಟ್ಟೆ ಭಾರ ಆದ ತಲೆ ಭಾರ. ಊಟ ಮಾಡಿ ಪ್ರವಚನ ಕೇಳೋದಕ್ಕಿಂತ ಮುಂಚೆ ವೇಟ್ ನೋಡೋದು, ಪ್ರವಚನ ಕೇಳಿದ ಮೇಲೆ ವೇಟ್ ನೋಡೋದು, ಜಾಸ್ತಿ ಆಗಿರುತ್ತೇನು? ನೋ ಚೇಂಜ್, ಮೊದಲಷ್ಟೇ ವೇಟ್ ಇರ್ತದೆ, ಮೊದಲಷ್ಟೇ ವೇಟ್ ಇರೋದು ಜಾಸ್ತಿ. ಊಟ ಆದರೆ ಇದನ್ನು ವೇಟ್ ನೋಡ್ತಾರಲ್ಲ, ಫಿಸಿಕಲ್ ವೇಟ್ನ ಊಟ ಮಾಡಿದ ತಕ್ಷಣ ನೋಡೋದಿಲ್ಲ, ಸ್ವಲ್ಪ ಬಿಟ್ಟೋದು ನೋಡ್ತಾರೆ. ಅದಕ್ಕೆಂದರೆ ಅನ್ನೋದು ಇದು ಸೇರ್ಕೊಂಡು ಗಾಬರಿ ಆಗಿಬಿಡ್ತಾರೆ ಜಾಸ್ತಿ ಅಂತೇಳಿ ನೋಡ್ತಾರೆ. ಜ್ಞಾನದ್ದು ಹಾಗಲ್ಲ, ಅದು ಜ್ಞಾನ ವೇಟ್ಲೆಸ್ಸು. ತಮಾಷೆ, ಅದರಷ್ಟು ವೇಟ್ ಯಾವುದಕ್ಕೂ ಇಲ್ಲ. ಜ್ಞಾನ ಫಿಸಿಕಲಿ ವೇಟ್ಲೆಸ್ಸು, ಸ್ಪಿರಿಚುಯಲಿ ಫುಲ್ ಆಫ್ ವೇಟ್. ತತ್ವಜ್ಞಾನದ ಭಾರ ಅಂದರೆ ಮಹತ್ವಾದ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ. ಟೀಕಾರರಿಂದ ಕಲಿಬೇಕಾದ ಅಂಶ ಅಂದರೆ ಎಷ್ಟು ಓದಿದ್ರೂ ಮತ್ತೆ ಓದ್ರಿ, ಎಷ್ಟು ಓದಿದರೂ ಮತ್ತೆ ಓದ್ರಿ, ಎಷ್ಟು ಓದಿದ್ರೂ ಅಹಂಕಾರ ಪಡಬೇಡ್ರಿ. ನ ಶಬ್ದಾಬ್ಧವು ಗಾಢಾಹ, ನ ಚ ನಿಗಮ ಚರ್ಚಾಸು ಚತುರಾಹ, ನ ಚ ನ್ಯಾಯೇ ಪ್ರೌಢಾಹ, ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅದು ಒಂದು ಕಡೆ ಶಾಸ್ತ್ರ, ಇನ್ನೊಂದು ಕಡೆ ಉಪದೇಶ. ಏನು ಉಪದೇಶ ಅಂದರೆ, ಬರೀ ಓದಿದರೆ ಬರೋದಿಲ್ಲ, ವ್ಯಾಕರಣ ಓದಿದರೆ ಬರೋದಿಲ್ಲ, ತರ್ಕ ಓದಿದರೆ ಜ್ಞಾನ ಬರೋದಿಲ್ಲ, ಮೀಮಾಂಸೆ ಓದಿದರೆ ಜ್ಞಾನ ಬರೋದಿಲ್ಲ. ಯಾವ ಬರುತ್ತೆ? ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ಬರುತ್ತೆ. ಅದು ಬ್ರಹ್ಮಸೂತ್ರದ ಮಾತು. ಪಾಠ ಪ್ರವಚನ ಓದೋದು ದೊಡ್ಡದು, ಗುರುಗಳ ಅನುಗ್ರಹ ಸಂಪಾದನೆ ಮಾಡೋದು ದೊಡ್ಡದು ಅಂದರೆ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಅದೆಲ್ಲ. ಲಿಂಗಭೂಯಸ್ತ್ವ ತದ್ದಿ ಬಲಿಯ ತದಪಿ ಓಂ, ಬ್ರಹ್ಮಸೂತ್ರ ಆಚಾರ್ಯರ ಭಾಷ್ಯ. ಅದಕ್ಕೆ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ. ದಾಸರ ಮಾತು, ಗುರುವಿರ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುತಿ. ಅದು ಅನುಗ್ರಹದ ವಿದ್ಯೆಗೂ ಓದಿದ ವಿದ್ಯೆಗೂ ವ್ಯತ್ಯಾಸ ಇದೆ. ದಾಸರೊಂದು ಮಾತು ಹೇಳ್ತಾರೆ, ವರಕವಿಗಳ ಮುಂದೆ ನರಕವಿಗಳು ವಿದ್ಯಾ ತೋರಬಾರದು. ವರಕವಿಗಳ ಮುಂದೆ ನರಕವಿಗಳು ವಿದ್ಯಾ ತೋರಬಾರದು. ಅದು ವರಕವಿಗಳು ಒಂದು ಗಿಫ್ಟೆಡ್, ಅವ್ರು ಬಾರನ್ ಗ್ರೇಟ್, ಅವ್ರು ಏನು ಹೇಳಿದ್ರು ಕಾವ್ಯ ಆಗ್ತಾ ಇರುತ್ತೆ. ಇವ್ರು ಕಷ್ಟಪಟ್ಟು ಕೂತು ಬರೆದಿದ್ದು 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 ಬರೆದು ಓದಿದರೆ ಸಾ ಇನ್ನಾರು ಬರೆಯೋದು ಬಿಡು ಮಾರಾಯ, ನಮಗೆ ಆರಾಮ ಮಾಡು ಅಂತ ಹೇಳ್ತಾರೆ. ಶ್ರಮ ಇದೆ, ಫಲ ಇಲ್ಲ. ಅವರಿಗೆ ವರ ಇದೆ, ಫಲ ಇದೆ. ಅದು ವರವಿದ್ಯಾ ಬೇರೆ, ವರಕವಿಗಳು ಅಂದ್ರೆ ಅಂಥವ್ರು. ಟೀಕಾರಾಯರು ವರ ಟೀಕಾಕಾರರು, ಮಹಾನುಭಾವರು. ಅದಕ್ಕೆ ಹೇಳ್ತಾರೆ ಓದಿ ಬರೆದ ಗ್ರಂಥ ಅಲ್ಲ ಇದು, ಅನುಗ್ರಹದಿಂದ ಬರೆದ ಗ್ರಂಥ ಇದು. ಇದು ಅರ್ಥ ಮಾಡಿಕೊಂಡ್ರೆ ಟೀಕಾರ ಎಂದು ಕರಿಬೇಕಾದ ಪಾಠ. ಗುರುಗಳಿಂದ ನಾವು ಅನುಗ್ರಹ ಸಮೇತ ವಿದ್ಯಾ ಸಂಪಾದನೆ ಮಾಡಬೇಕೇ ಹೊರತು ಬರೀ ನಾವು ಬೇರೆ ವಿದ್ಯಾ ಸಂಪಾದನೆ ಮಾಡಿದ್ರೆ ಅದರಿಂದ ಯಶಸ್ಸು ಸಿಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಗುರುಭಕ್ತಿಯಿಂದನೇ ವಿದ್ಯೆ ಬರಬೇಕು. ಗುರುಭಕ್ತಿ ಇಲ್ಲದ ಹೊರತು ವಿದ್ಯೆ ಎಂದೂ ನಮಗೆ ಸಿದ್ಧಿ ಬರೋದಿಲ್ಲ ಅನ್ನೋದಕ್ಕೆ ಅವ್ರ ಮಾತು ಅಮೃತಪ್ರಾಯವಾದ ಮಾತುಗಳು. ನ ಶಬ್ದಾಬ್ಧವು ಗಾಢಾಹ, ನ ಚ ನಿಗಮ ಚರ್ಚಾಸು ಚತುರಾಹ, ನ ಚ ನ್ಯಾಯೇ ಪ್ರೌಢಾಹ, ನ ಚ ವಿದಿತ ವೇದ್ಯಾ ಅಪಿ ವಯಂ. ಇದೆಲ್ಲ ಮೈನಸ್ ಪಾಯಿಂಟ್ಗಳೇ, ಒಂದು ಪ್ಲಸ್ ಪಾಯಿಂಟ್ ಇದೆ, ಅದು ಪರಂ ಪೂರ್ಣ ಪ್ರಭತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಹ. ಅಂತಿಂಥ ಗುರುಗಳಲ್ಲ, ಪೂರ್ಣ ಪ್ರಭತಿ ಗುರುಗಳು. ಏಕೆ ಮತಿ ಕೊಡೋರವರೇ, ಅದೇ ವಯಸ್ಸುತಿ ಹೇಳಿದ್ದೆ, ಅಯಮೇ ವಸವತಿಂ ವಾಯುದೇವೋ ವಿದಧ್ಯಾತ್. ಪೂರ್ಣ ಪ್ರಮತಿಗಳು ಯಾತಕ್ಕೆ ಅಂದರೆ, ದುಡ್ಡಿರೋನು ದುಡ್ಡು ಕೊಡ್ತಾನೆ, ಮತಿ ಇರೋರು ಮತಿ ಕೊಡ್ತಾರೆ. ಪೂರ್ಣ ಪ್ರಮತಿಗಳು ಪೂರ್ಣ ಜ್ಞಾನ ಕೊಡ್ತಾರೆ. ಆದ್ದರಿಂದ ಪೂರ್ಣ ಪ್ರಮತಿ ಗುರುಗಳ ಕರುಣೆಗೆ ಪಾತ್ರನಾಗಿದ್ದೇನಲ್ಲ, ಅದಕ್ಕೆ ನನ್ನ ಮಾತು ಅಂದರೆ ಮಾತು. ಕಿಮಪಿಚ ವದಂತೋಪಿ ಮಹತಾಂ ಮಾನ್ಯಾಸ್ಮಃ. ನಾವು ಏನು ಹೇಳಿದ್ರು ಜಯತೀರ್ಥ ಹೇಳ್ತಾರೆ, ಜಯತೀರ್ಥ ಹೇಳ್ತಾರೆ. ಒಂದು ಚಾ ಹೇಳಿ ತೂ ಹೇಳಿ ಕಿ ಅಲ್ಲೊಂದು ಅರ್ಥ ಹೇಳ್ತಾರೆ. ಕಿಮಪಿಚ ವದಂತೋಪಿ ಕಿಂಚ ಅಪಿಚ ಇತಿ ವದಂತೋಪಿ. ಕಿಂಚ ಅಂತ ಬರೆದ್ರು ಏನು ಬರೀತಾರೆ ನೋಡೋಣ, ಅಪಿಚ ಅಂತೇಳಿ ಏನು ಬರೀತಾರೆ ನೋಡೋಣ. ಅಷ್ಟರ ಮಟ್ಟಿಗೆ ಜಯತೀರ್ಥರ ಮಾತಿನ ಒಂದು ಅಕ್ಷರ ಕಳ್ಕೊಳ್ಳೋಕ್ಕೂ ತಯಾರಿರೋದಿಲ್ಲ. ಅದು ಜ್ಞಾನಿಗಳ ವೈಶಿಷ್ಟ್ಯ. ಜಯತೀರ್ಥರಿಂದ ಅದ್ಭುತವಾದ ಮಾತುಗಳನ್ನು ಬರೀತಾ ನ್ಯಾಯಸುಧೆಯನ್ನು ಗ್ರಂಥವನ್ನು ತತ್ವಪ್ರಕಾಶಿಕ ನ್ಯಾಯಸುಧ, ಗೀತಾಭಾಷ್ಯ ಪ್ರಮೇಯ ದೀಪಿಕ, ಗೀತಾ ತಾತ್ಪರ್ಯ ನ್ಯಾಯ ದೀಪಿಕ, ಋಗ್ಭಾಷ್ಯ ಸಂಬಂಧ ದೀಪಿಕ, ಆಮೇಲೆ ತತ್ವ ನಿರ್ಣಯಕ್ಕೆ ಅಣುಸುಧ ಅಂತ ಅದಕ್ಕೆ ಹೆಸರು, ಆಮೇಲೆ ಉಪನಿಷತ್ ಭಾಷೆಗಳಿಗೆ ಎರಡು ಉಪನಿಷತ್ಗಳ ಭಾಷೆಗಳು, ಆಮೇಲೆ ಮುಖ್ಯವಾಗಿ ಅವರ ಅಪೂರ್ವ ದಶಪ್ರಕರಣಗಳಿಗೂ ಟೀಕೆಗಳು. ಇಂಥ ಅಪೂರ್ವ ಗ್ರಂಥಗಳನ್ನು ಬರೆದು ಅವರು ಮಾಡಿರ್ತಕ್ಕಂಥ ಉಪಕಾರ ಲೋಕೋತ್ತರವಾದ ಉಪಕಾರ. ನೋಡಿದ್ದಕ್ಕೆ 32-18 ಮಾತ್ರ ಬರೆದಾಗಾಯಿತು. ವಿಷ್ಣು ತೀರ್ಥರು ಬರೀತಾರೆ, ಮಾನವರು ಸ್ವಾಮಿಗಳು ಬರೀತಾರೆ, ಅವ್ರ ಹೆಸರಿಗೆ ಬರೆದಿದ್ದು 18, ನಿಜವಾಗಲೂ ಬರೆದ್ರೆ 37 ಅಂತ ಹೇಳಿದ. ಸಪ್ತ ತ್ರಿಂಶತಿ ಮೂಲ ಗ್ರಂಥ ವಿರುದ್ಧಿಂ ಚಕ್ರೇ ಅಂತ ಹೇಳ್ತಾರೆ. 37 ಬರೆದು ಬಿಟ್ಟಿದ್ದಾರೆ. ಅದು ಹೇಗೆ ಅಂದರೆ, ಈ 18 ಓದಿದರೆ ಉಳಿದು ಅರ್ಥ ಆಗುತ್ತೆ ಅಂತ. ಆಚಾರ್ಯ ಋಗ್ಭಾಷ್ಯ ಪೂರ್ತಿ ಬರಲಿಲ್ಲ, ಮತ್ತು 40 ಮಾತ್ರ ಬರೆದ್ರು. ಟೀಕಾರ್ಯರು ಬರೀತಾರೆ, ಯಾತಕ್ಕೆ 40 ಮಾತ್ರ ಬರೆದ್ರು ಅಂದರೆ, ಈ 40 ಓದಿದರೆ ಮುಂದಿನಲ್ಲಿ ನಿಮಗೆ ಅರ್ಥ ಆಗುತ್ತೆ, ಅದಕ್ಕೆ ಬರಲಿಲ್ಲ ಆಚಾರ್ಯ ಅಂತ ಹೇಳ್ತಾರೆ. ಅದೇ ಮಾತನ್ನು ಇವ್ರಿಗೆ ಹೇಳಬೇಕು, ಯಾತಕ್ಕೆ ಟೀಕಾರ್ಯರು ಪೂರ್ತಿ ಬರಲಿಲ್ಲ, ಇಷ್ಟು ಓದಿದ್ರೆ ಅರ್ಥ ಆಗೇ ಆಗುತ್ತೆ. ಮಹಾಭಾರತ ಆತ್ಮನೇ ಟೀಕಾರ್ಯರು ಬರೆದಿಲ್ಲ, ಭಾಗವತ ತಾತ್ಪರ್ಯಕ್ಕೆ ಬರೆದಿಲ್ಲ, ಸುಧಾ ಗ್ರಂಥ ಓದಿ ಅದನ್ನು ಓದಿದರೆ ಅಷ್ಟಾಸಾಗ ಅರ್ಥ ಆಗುತ್ತೆ. ಹೀಗಾಗಿ 37 ಗ್ರಂಥಗಳಿಗೆ ಬರೆದ ಟೀಕಾಕಾರರು ಅಂದರೆ ಜಯತೀರ್ಥರು. ಇನ್ನೊಂದು ಕಾರಣ, ಟೀಕಾರಾಯರು ಇವ್ರನ್ನ ಕಲಿಯಕ್ಕೆ ಅನೇಕ ಕಾರಣಗಳು. ಪದ್ಮನಾಭತೀರ್ಥರು ಟೀಕಾಕಾರರೇ, ರೂಪಪಂಡಿತಾಚಾರ್ಯರು ಟೀಕಾಕಾರರೇ, ನಾರಾಯಣತೀರ್ಥರು ಟೀಕಾಕಾರರೇ. ಅದೇನು ಡಿಫ್ರೆನ್ಸ್ ಅಂದರೆ, ಅತಿ ಹೆಚ್ಚು ಟೀಕಾ ಗ್ರಂಥ ಬರೆದವರು ಇವರು, ಅದಕ್ಕೆ ಟೀಕಾಕಾರರು ಒಂದು ಹೆಸರಾಯಿತು. ಇನ್ನೊಂದು ಅರ್ಥ, ಅಪಾಯಿಂಟೆಡ್ ಟೀಕಾಕಾರರು ಇವರು, ಆಚಾರ್ಯರಿಂದನೇ ವ್ಯಾಖ್ಯಾಸತ್ಯೇಶ ಗೋರಾಟ್ ಅಂತ ಅನಿಸ್ಕೊಂಡವರು. ಇನ್ನೊಂದು ದೃಷ್ಟಿಯಿಂದ, ಪದ್ಮನಾಭತೀರ್ಥರು ಬರೆದರು, ನರಾರ್ತೀರ್ಥರು ಬರೆದರು, ಅವ್ರು ಬರೀಬೇಕಾದ್ರೆ ಅವ್ರಿಗೊಂದು ಸುಲಭವಾದ ಒಂದು ಅವಕಾಶ ಇತ್ತು. ಏನು ಅವಕಾಶ ಇತ್ತು ಅಂದರೆ, ಆಗಿನ ಕಾಲದ ಜನಗಳೆಲ್ಲ ಒಳ್ಳೆಯ ವಿದ್ವಾಂಸರಾಗಿದ್ದ ಗುಂಪಿತ್ತು, ಅಲ್ಲಿ ತುಂಬ ಹೆಚ್ಚು ಬರೀಬೇಕಾಗಿದ್ದಿಲ್ಲ, ಎಷ್ಟು ಬರೆದ್ರೆ ಸಾಕಾಗಿತ್ತು, ಲಿಂಕ್ ಹಿಂಟ್ ಕೊಟ್ಟರೆ ಸಾಕಾಗ್ತಿತ್ತು. ಆದರೆ ಆಚಾರ್ಯ ಕಾಲ ಆಗಿ ಅವರು ಬದರಿ ಹೊರಟು ಸ್ವಲ್ಪ ದಿವಸ ಆಗಿತ್ತಾಗಲೇ ಗ್ಯಾಪ್ ಬಂದಿತ್ತು, ಅವ ಜಾಸ್ತಿ ಹೇಳಬೇಕಾಗತ್ತೆ. ಆ ಕೆಲಸ ಮಾಡಿದ್ದು ಟೀಕಾರ. ಈ ದೃಷ್ಟಿಯಿಂದ ಅವರು ಅಪರೋಕ್ಷ ಟೀಕಾಕಾರರು, ಇವರು ಪರೋಕ್ಷ ಟೀಕಾಕಾರರು. ಆಚಾರ್ಯ ಎದುರಿಗೆ ಕಣ್ಣಾರೆ ಕಂಡು ಬರೆದವರು ಅವರು, ಇವರು ಹಿಂದಿನ ಜನ್ಮದಲ್ಲಿ ಕಂಡು ಈಗ ಬರೆಯೋರು ಇವರು. ಆದರೆ ಡೀಟೇಲ್ಸ್ ಜಾಸ್ತಿ ಬೇಕಾಗ್ತದೆ, ಜಾಸ್ತಿ ಡೀಟೇಲ್ಸ್ ಕೊಟ್ಟಿದ್ದರಿಂದ ನಮಗೆ ಹೆಚ್ಚು ಉಪಯೋಗ ಆಗ್ತದೆ. ಈ ದೃಷ್ಟಿಯಿಂದ ಜಯತೀರ್ಥರ ಗ್ರಂಥಗಳಿಗೆ ರೆಲೆವೆನ್ಸ್ ಜಾಸ್ತಿ ಆಗಕ್ಕೆ ಬರುತ್ತೆ ಅಂದರೆ, ನಾವು ದೂರ ಆಗ್ತಾ ಬಂದಷ್ಟು ಕೂಡ ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗುತ್ತೆ ಎಂಬುದೇ ಕಾರಣ. ಅಂಥ ಗ್ರಂಥಗಳನ್ನು ಬರೆದಿದ್ದಕ್ಕೆ ಏನು ಕೊಟ್ಟರು ಟೀಕಾರಾಯರು ನಿಮಗೇನು, ಅವ್ರಿಗೆ ಏನು, ಅವ್ರು ಯಾರ ಬಗ್ಗೆ ಕೇಳಿದರೆ ಏನು ಗಂಟು ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಏನು ಗಂಟು ಕೊಟ್ಟಿದ್ದಾರೆ ಅಂದರೆ, ವ್ಯಾಸರಾಜರು ಹೇಳ್ತಾರೆ ದೊಡ್ಡ ಗಂಟು ಕೊಟ್ಟಿದ್ದಾರೆ ಅವರು, ನಾರಾಯಣ ಎಂಬ ಗಂಟನ್ನು ಕೊಟ್ಟಿದ್ದಾರೆ. ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯ. ನಾರಾಯಣನ ನಿಧಿಯನ್ನು ಆಚಾರ್ಯರು ತೋರಿಸಿಕೊಟ್ರು, ಅದನ್ನು ತೆಗೆದು ಮುಂದಿಟ್ಟರು ಜಯತೀರ್ಥರು ಅಂತ ಹೇಳ್ತಾರೆ. ತೆಗೆದು ಮುಂದಿಟ್ಟರು, ಇದರಿಂದ ಅರ್ಥ ಏನು ಅಂದರೆ, ಹೊಸ ಟೀಕಾಕಾರ ಹೇಳಲಿಲ್ಲ, ನಮ್ಮ ಮುಂದೆ ತೆಗೆದಿಟ್ರು ಅಷ್ಟೇ ಹೊರತು ಅನುಕ್ತ ಆಚಾರ್ಯ ಗೊತ್ತಿಲ್ಲದ್ದು ಹೇಳಿದರು, ಏನೋ ಮಾಡಿದರು ಅನ್ನೋ ಮಾತನ್ನು ಉಪಯೋಗಿಸಬಾರ್ದು. ಟೀಕಾರಾಯರು ಬರೋದಕ್ಕಿಂತ ಮುಂಚೆ ಟೀಕೆಗಳ ಸ್ವರೂಪ ಹೇಗಿತ್ತು ಅಂದರೆ, ವ್ಯಾಕರಣದಲ್ಲಿ ವಾರ್ತಿಕ ಅಂತ ಕರೀತಾರೆ. ಅದು ಡೆಫಿನೇಷನ್ ಏನು ಗೊತ್ತೇನು, ಉಕ್ತ ಅನುಕ್ತ ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ ತಮ್ ಗ್ರಂಥಂ ವಾರ್ತಿಕಂ ಪ್ರಾಹು ವಾರ್ತಿಕ ಜ್ಞಾ ವಿಶೇಷತಃ ಅಂತ ಒಂದು ಮಾತಿದೆ. ಹಿಂದೆ ಹೇಳಿದ್ದನ್ನು ಉಕ್ತ ದುರುಕ್ತ ಅನುಕ್ತ, ಹಿಂದವರು ತಪ್ಪು ಹೇಳಿದರೆ ಸರಿ ಮಾಡೋದು ಅಂತ ಅರ್ಥ ಅಂತೆ. ಅಂಥ ಟೀಕಾ ಬೇಕಾಷ್ಟು ಬಂದುಬಿಟ್ಟಿತ್ತು. ಆ ಪಾಪ ಅವ್ರಿಗೆ ಬೇಕು ಇತ್ತು ಅಂತದ್ದು, ನಮ್ಮಲ್ಲಿ ತಪ್ಪು ಹೇಳೋರಿಲ್ವೇ ಇಲ್ಲಲ್ಲ, ಅದರಿಂದ ಏನೋ ಇರ್ತೀವರಿಗೆ ಹೇಳಿದರೆ ಸ್ಪಷ್ಟ ಮಾಡಬೇಕಾಗಿತ್ತೆ ಹೊರತು ತಿದ್ದವರು ಬೇಕಾಗಿರಲಿಲ್ಲ. ಉಳಿದವರಿಗೆಲ್ಲ ಕೆಟ್ಟ ಒಂದು ಒಂದು ಅಪಕೀರ್ತಿ ಬಂದವರಷ್ಟು ಕೆಟ್ಟ ಗ್ರಂಥ ಬರೆದಿತ್ತು. ಟೀಕ ಎಲ್ಲ ಸರಿ ಮಾಡ್ತಾರೆ. ಒಂದೊಂದು ಪದನ ಹೇಗೆ ನೋಡಬೇಕು, ಟೀಕಾರ ಗ್ರಂಥ ಓದ್ತಾ ಆಚಾರ್ಯ ಲಿಂಕ್ ಹ್ಯಾಕ್ ಕೊಡ್ತಾರೆ ಅಂದರೆ ಮೂಲಕ ಅದು ಸೇರ್ಕೊಂಡ್ಬಿಡುತ್ತೆ, ಹಾಗೆ ಸೇರ್ಕೊಂಡ್ಬಿಡುತ್ತೆ. ಪ್ರತ್ಯೇಕ ಅಂತ ಅನಿಸೋದೇ ಇಲ್ಲ. ಉಳಿದವ್ರು ನೋಡಿದ್ರೆ ಡಿವಿಯೇಷನ್, ಇವರು ಡಿವಿಯೇಷನ್ ಇಲ್ಲ, ಡೈರೆಕ್ಟಾಗಿ ಲಿಂಕ್ ಮಾಡಿಬಿಡ್ತಾರೆ. ಅವರೇ ಹೇಳ್ತಾರೆ ಲಿಂಕ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಗಂಗಾ ಸಂಕೀರ್ಣ ನೈರ್ಮಲ್ಯಂ ರಥ್ಯಾದ್ಭಿ ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧಾರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ಗಂಗಾ ಆಚಾರ್ಯ ಮಾತು ಗಂಗಾ ನದಿ ನಮ್ಮ ಅವ್ರ ಬಗ್ಗೆ ಹೇಳಿ ನಮ್ಮದು ಯಮನಾರ್ಯಕ್ಕೂ ಹೇಳ್ಕೊಂಬೋದಿಲ್ಲ. ಮತ್ತೆ ಅವರು ನಮ್ಮದು ಬೀದಿ ನೀರು ಅಂತ ಕರೀತಾರೆ, ಅಲ್ಲೂ ವಿನಯ ತೋರಿಸ್ತಾರೆ. ಮತ್ತೆ ಯಮನಾರ್ಯಕ್ಕಾರ ಸ್ವಲ್ಪ ಆದರೂ ಕೂಡ ಸ್ವಲ್ಪ ಮಹತ್ವ ತಂದ್ಕೊಂಡಾಗುತ್ತೆ. ನಮ್ಮದು ರಥ್ಯ ಅಂದ್ರೆ ಏನು, ರಥ ಓದೋದು ರಥ್ಯ, ರಥ ಓಡಾಡೋ ಜಾಗ ಅಂದರೆ ಏನು, ಕಾರ್ ಸ್ಟ್ರೀಟ್ ಅಂತೀವಲ್ಲ ಹಾಗೆ. ಕಾರ್ ಸ್ಟ್ರೀಟ್ ಅಂದರೆ ಬೀದಿಯ ನೀರು, ಬೀದಿಯ ನೀರು ಮಳೆಯ ನೀರು ಓಣಿಯನ್ನು ಪರಿಯಲು ಅಂತ ಜಗನ್ನಾಥ ಹಾಗೆ ಬರೀತಾರೆ. ಓಣಿಯ ನೀರಲ್ಲಿ ಗಂಗಾ ನೀರಲ್ಲಿ ಅದು ಬಾಂಬೊಡೆಯ ಪೆತ್ತನ ಪಾದ ಮಹಿಮಾ ಜಲದಿ, ಇದು ಗಂಗಾ ನದಿನೇ. ಅದಕ್ಕೆ ಲಿಂಕ್ ಮಾಡ್ತಾ ಇದ್ದೇವೆ ಅಷ್ಟೇ ನಾವೀಗ. ಆದರೆ ಏನಾಗುತ್ತೆ ಅಂದರೆ ಆಚಾರ್ಯಗದು ಭಾರಿ ಉಪಕಾರ ಮಾಡಿ ಅಂತ ತಿಳ್ಕೊಂಬಿಡಬಾರ್ದು. ನಮ್ಮ ಮಾತು ಪವಿತ್ರವಾಗುತ್ತೆ ಅಷ್ಟೇ. ವಾಚೋ ವಿಶುದ್ಧಿ ಸಿದ್ಧಾರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ನಾವು ಯಾತಕ್ಕೆ ದೊಡ್ಡವ್ರಿಗಂತ ಕೋಟ್ ಮಾಡಬೇಕು, ಟೀಕಾ ಇತ್ಯಾದಿ ಬರೀಬೇಕು ಅಂದರೆ ನಮ್ಮ ಮಾತಿಗೆ ಪಾವಿತ್ರ ಬರುತ್ತೆ ಹೊರತು ಅದನ್ನು ಗ್ರೇಟ್ ಮಾಡಲಿಕ್ಕಲ್ಲ, ನಮ್ಮನ್ನು ಗ್ರೇಟ್ ಮಾಡ್ಕೋತಿದ್ದೇವೆ ಅಂತ ಅರ್ಥ. ಈ ದೃಷ್ಟಿಯಿಂದ ಟೀಕಾರಾಯರು ತೋರಿಸಿದ ಮಾತು ಭಾರಿ ಅಪೂರ್ವವಾದದ್ದು. ಅವರ ವಿನಯ, ವಿನಯದ ಪರಾಕಾಷ್ಠೆ ಅದು. ಆಮೇಲೆ ಮಂತ್ರದಂತೆ ಕೆಲಸ ಮಾಡುತ್ತೆ. ಈ ಮಾತು ಟೀಕಾರಾಯರು ಬರೆದ್ರಲ್ಲ, ಆಮೇಲೆ ಯಾರು ಬರೆದು ಉಪಯೋಗ ಮಾಡ್ಕೋತಾರೆ. ಅದು ನಮಗೇನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಹೇಳೋ ಮಾತನ್ನು ಟೀಕಾರಾಯರಿಂದ ಪರಂಪರೆಗೆ ಕಲಿತು ಬಂದ ಮಾತಿದ್ದು. ಇದು ಎಲ್ಲ ಶ್ವೇತಕೇತುವಿನ ತಾಯಿಬಿಡ್ತಾ ಇದ್ದರು. ಅದು ತಪ್ಪಿಸಿದ್ದು ಟೀಕಾರಾಯ. ಶ್ವೇತಕೇತು ಮಹಾನುಭಾವ ಉಪನಿಷತ್ತಿನ ಪುಣ್ಯ ಋಷಿಯವರು. ಆದರೆ ನಮಗೆ ಅಹಂಕಾರ ಬರದಂತೆ ಹೇಗೆ ಓದಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಹಿರಿಮೆ ಟೀಕಾರಾಯರದು. ಅಂಥ ಜಯತೀರ್ಥರ ಸ್ಮರಣೆ ಅತ್ಯಂತ ಕುಲಕೋಟಿ ಉದ್ಧರಣೆ ಅಂತ ಹೇಳ್ತೇವಲ್ಲ, ಖಂಡಿತವಾದ ಮಾತು. ಜಾಯೆಂದು ನುಡಿಯಲು ಜಯಶೀಲನಾಗುವ, ಯಾಯೆಂದು ನುಡಿಯಲು ಯಮನಂಜುವ, ತೀಯೆಂದು ನುಡಿಯಲು ತಿಮಿರಪಾತಕ ಹಾನಿ, ತಾಯೆಂದು ನುಡಿಯಲು ತಾಪತ್ರಯ ಪರಿಹಾರ. ಅಂದರೆ ಜಯತೀರ್ಥರ ಹೆಸರು ಹೇಳಿದರೆ ನಮಗೆ ಸಿಗಬೇಕಾದ್ರೆ ಗ್ರಂಥಗಳನ್ನೇ ಓದಿದ್ರೆ ಏನಾಗಬಹುದು, ಅನ್ನ ನೋಡ್ತಿರ್ಲೇಕ್ಕೆ ಖುಷಿಯಾದರೆ ತಿಂದರೆ ಎಷ್ಟು ಖುಷಿಯಾಗುತ್ತೆ. ಎರಡೇ ಕಾಸಿ ಬರುತ್ತೆ ನೋಡಿರಿ, ಅವ್ರು ಪಾಲನೆ ಮಾಡ್ತಾರೆ. ಅಡಿಗೆ ಆಗುತ್ತೆ ಅಂದರೆ ಅಷ್ಟು ಆನಂದ ಇವನಿಗೆ. ಅಡಿಗೆ ಅವರು ಬಂದಿದ್ದಾರೆ ಅಂದರೆ ಖುಷಿ, ಅಡಿಗೆ ಆಗ್ತಿದೆ ಅಂದರೆ ಖುಷಿ. ಜ್ಞಾನಂ ಪರೋಕ್ಷ ಪದಮಪಿ ಅಮತೇಷ್ಟ ಹೇತು. ಆಮೇಲೆ ಅಡಿಗೆ ಬಡಿಸ್ತಾಯಿರೋದ್ರು ಭಾರಿ ನೈವೇದ್ಯ ಆಯಿತೋ, ಸದ್ಯ ನೈವೇದ್ಯ ಆಯಿತು ಮುಖ್ಯ ಅಲ್ಲ, ನಮಗೆ ಬಡಿಸ್ತಾರೆ ಅಂತ ಭಾರಿ ಮುಖ್ಯ ಆಗ. ಆಮೇಲೆ ಇನ್ನೇನು ಬಡಿಸ್ತಿದ್ದಾರೆ, ಬಂತು ಕೃಷ್ಣಾರ್ಪಣೆ ನಡೆಸಿದ್ರೆ ಪೀಕ್ ಹೋಗಿಬಿಟ್ಟಿರ್ತಾರೆ ಆಗಲೇ. ಊಟ ಶುರು ಮಾಡಿರೋಲ್ಲ, ಅಷ್ಟು ಆನಂದ ಆಗಿರುತ್ತೆ. ಇನ್ನು ಆ ಊಟ ನೋಡಿದರೆ ಎಷ್ಟು ಅನ್ನ ಕಂಡೇವ ಅಂತ ಒಂದು ಮಾತು ಉಪಯೋಗಿಸ್ತಾರೆ. ಅನ್ನ ಕಂಡೇವ ಅಂಬಾಗ ಆಗೋಗ್ಬಿಟ್ಟಿತ್ತು. ಜೈತೀರ್ಥರ ಹೆಸರೇ ನಮಗೆ ತಾರಕ. ಅಂಥ ಹೆಸರಿನಿಂದ ಇವತ್ತು ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂದರೆ ಇಲ್ಲ ಗ್ರಂಥಗಳನ್ನೇ ಓದಿದರೆ ಏನಾಗುತ್ತೆ ಎಂಬುದಕ್ಕೆ ಭಾತಿಶ್ರೀ ಜಯತೀರ್ಥವಾಕ್ ಅಂತ ಹೇಳಿದ. ಶ್ರೀ ಜಯತೀರ್ಥವಾಕ್, ಅದಕ್ಕೆ ಅರ್ಥ ಶ್ರೀಕರ ಜಯತೀರ್ಥವಾಕ್ ಅಂತ ಅರ್ಥ. ಅಂದರೆ ಶ್ರೀಕರೋಯಂ ಗ್ರಂಥ ಅಂತ ಮೊದಲು ಹೇಳಿದ ವ್ಯಾಸರಾಯರೇ ಅಂತ ಅರ್ಥ. ಆಮೇಲೆ ವ್ಯಾಸರಾಯ ವಾದಿರಾಜ ಸ್ವಾಮಿಗಳು ಯಾದವಾರರೆಲ್ಲ ಮಾತನ್ನು ಉಪಯೋಗಿಸಿದರು. ಶ್ರೀಕರೋಯಂ ಗ್ರಂಥ ಶ್ರೀ ಜಯತೀರ್ಥವಾಕ್, ಶ್ರೀಕರೋಯಂ ಶ್ರೀಕರ ಎಂ ಜಯತೀರ್ಥವಾಕ್ ಅಂತ ಅರ್ಥ. ಸಂಪತ್ತು ತಂದುಕೊಡ್ತಕ್ಕಂಥ ಗ್ರಂಥ. ಸಾಕ್ಷಿ ಏನು ಗೊತ್ತೇನು, ಇವತ್ತು ವ್ಯಾಸರಾಜರಿಗೆ ಎಂಥ ಸಂಪತ್ತು ಬಂತು ಗೊತ್ತಾ, ರತ್ನಾಭಿಷೇಕ ಆಯಿತು ಅವರಿಗೆ. ರತ್ನಾಭಿಷೇಕ ವ್ಯಾಸರಾಜರಿಗಾಯಿತು ಶ್ರೀಕರೋಯಂ ಗ್ರಂಥ ಹೇಳಲೇಬೇಕಲ್ಲ. ಇವತ್ತು ಹಿಂದಿನ ಕಾಲ ಸುಧಾ ವಿದ್ವಾಂಸರು ಅಂತ ಹೇಳಿದರೆ ಸ್ವಲ್ಪ ವರ್ಷ ಹಿಂದೆ ಹೋಗಿಬಿಟ್ರೆ ಅವರಿಗೆಲ್ಲ ಬರೀ 10-20 ರೂಪಾಯಿ ಕೊಡೋ ಕಾಲ ಇರಲಿಲ್ಲ. ರಾಜ ಮಹಾರಾಜರು ಊರೂರೇ ಜಾಗೀರಿ ಕೊಡ್ತಾಯಿದ್ರು, ಊರೂರುಗಳನ್ನು. ಎಷ್ಟೋ ದಿನ ಗೃಹಸ್ಥರಿಗೆ ಊರೂರು ಜಾಗೀರುಗಳು ಅವರಿಗೆಲ್ಲ ಕೂಡ. ಜಾಗೀರ್ ಜೋಡಿದಾರ ಫ್ಯಾಮಿಲಿ ಅಂತಲೇ ಇರ್ತಾಯಿತ್ತು. ಒಂದು ಮನೆಗಳಲ್ಲ, ಊರು ಸಂಪೂರ್ಣ ಉತ್ಪತ್ತಿ ಅವರಿಗೆ ಸೇರ್ತಾ ಇತ್ತು. ಮತ್ತು ಕೈಗೆ ರತ್ನ ಬಂಗಾರದ ಕಡಗಗಳು, ರತ್ನಖಚಿತವಾದ ಬಂಗಾರದ ಕಡಗ. ಮತ್ತು ಹಗಲು ದಿವಟಿಗೆ ಮರ್ಯಾದೆ, ಇವತ್ತು ಅಂತಾರಲ್ಲ ರಾಯಲ್ ಆರ್ಡರ್ ಅಂತ ಹೇಳ್ತಾರೆ, ಹಗಲು ದಿವಟಿಗೆ ಮರ್ಯಾದೆ. ಅಂಥ ಕಾಲ ಇತ್ತು. ಆದರೆ ಅದಕ್ಕೆ ಶ್ರೀಕರೋಯಂ ಗ್ರಂಥ ಅಂತ ಅರ್ಥ ಆಗಿದೆ. ಇವತ್ತಿಗೂ ಕೂಡ ಸೇಫಾಗಿ ನಾಳೇನೋ ಅಂತ ನಿಶ್ಚಿಂತೆಯಾಗಿ, ನಾಳೇನಾಗುತ್ತೋ ಟರ್ಮಿನೇಟ್ ಮಾಡ್ತಾರೆ ಕೆಲಸಕ್ಕೆ ಅಂತ ಯೋಚನೆ ಇಲ್ಲದೇನೆ ಇರಬಹುದಾದ ಒಂದು ವಿಶೇಷವಾದಂಥ ಅಧ್ಯಯನ ಅಂದರೆ ಸುಧಾ ಗ್ರಂಥದ ಅಧ್ಯಯನ. ಆ ದೃಷ್ಟಿಯಿಂದ ಶ್ರೀಕರೋಯಂ ಗ್ರಂಥ ಅವ್ರ ಹೆಸರು ಯಾತಕ್ಕೆ ವ್ಯಾಸರಾಯರು ಹೇಳಿದರು, ತಮ್ಮ ಅನುಭವ ಅದು. ವಾದಿರಾಜರ ಅನುಭವ ಪರ್ಯಾಯ ಕೊಡಬೇಕಾಗಿತ್ತು. ಅವರು ಯಾರೋ ಪಾಠಕ್ಕೆ ಬಂದರು, ಪಾಠ ಹೇಳಿಕೊಡು ಸುಧಾ ಪಾಠ ಹೇಳಿಕೊಡಿ ಅಂತ ಬಂದರು. ಸುಧಾ ಪಾಠ ಶುರು ಮಾಡಿಬಿಟ್ರು. ಮುಗಿತಾ ಇದೆ, 2 ವರ್ಷ ಬದಲು 1 ವರ್ಷ ಪೂರ್ತಿ ಸಂಚಾರ ಮಾಡ್ತಾರೆ. ಇವತ್ತು ಕೂಡ 2 ವರ್ಷ ಪರ್ಯಾಯ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಭಾರಿ ಬೇಕು. ಅವ್ರು ಪರ್ಯಾಯ ಟೂರ್ ಮಾಡಲೇ ಇಲ್ಲ. ಅವರು ಶಿಷ್ಯರಿಗೆಲ್ಲ ಆತಂಕ ಆಯಿತು, ಸ್ವಾಮಿ ಪರ್ಯಾಯ ಹತ್ತಿರ ಬಂತು, ನೀವು ಟೂರೇ ಮಾಡಲಿಲ್ಲ, ಏನು ಗತಿಯಾಗಬೇಕು, ಎಷ್ಟು ಸಂಪತ್ತು ಬೇಕಲ್ಲ ಅಂತ ಕೇಳಿದರೆ, ಸುಮ್ಮನೆ ಇರಿ ಸುಮ್ಮನೆ ಇರಿ ಪಾಠ ಹೇಳ್ತಿದ್ದೇವಲ್ಲ, ಸುಮ್ಮನೆ ಕೂತಿಲ್ಲ ಪಾಠ ಹೇಳ್ತಿದ್ದೇವಲ್ಲ ನಾವೀಗ, ಶ್ರೀಕರೋಯಂ ಗ್ರಂಥ ಅಂತ ಹೇಳಿದರು. ಅಷ್ಟೊತ್ತು ಏನಾಯ್ತು ಗೊತ್ತಾ, ಮಂಗಳ ಆಗವತ್ತಿಗೆ ಒಬ್ಬ ರಾಜ ಬಂದ, ರಾಶಿ ರಾಶಿ ಬಂಗಾರ ವಜ್ರ ವೈಡೂರ್ಯ ಅಕ್ಕಿ ಬೇಡಿ ಎಲ್ಲ ಕೊಟ್ಬಿಟ್ಟ. ನೋಡಿದ್ರಾ, ನಾವು ಹೋಗಿದ್ರೆ ಇದಕ್ಕೆ ಹೋಗಿದ್ದಕ್ಕಿಂತ ಜಾಸ್ತಿ ಬಂತೀಗ. ಅದಕ್ಕೆ ಶ್ರೀಕರೋಯಂ ಗ್ರಂಥ ತತ್ರ ವಯಮೇವ ಸಾಕ್ಷಿಣಃ, ನಾವೇ ಸಾಕ್ಷಿಗಳು ಅಂತ ಹೇಳ್ಕೊಂಡು. ವಾದಿರಾಜರ ಅನುಭವ ಅದು, ವ್ಯಾಸರಾಜರ ಅನುಭವ ರತ್ನಾಭಿಷೇಕ, ವಿಜಯ ಸಾಮ್ರಾಜ್ಯ ಅಧಿಪತಿಗಳಾಗಿಬಿಟ್ರು. ಇವರಿಗೆ ಹೀಗಾಯಿತು, ಲೋಕದಲ್ಲಿ ಅವ್ರ ಹೆಸರು ಹೇಳಿ ಇವತ್ತು ದೊಡ್ಡ ದೊಡ್ಡ ಬುದ್ಧಿಗಾಗಿ ಬಂದು ಎದ್ದಿದ್ದು ಲೋಕದೃಷ್ಟಿಯಿಂದ 30 ವರ್ಷ ಆ್ಯಕ್ಟಿವ್ ಪೀರಿಯಡ್, 50 ವರ್ಷ, 30 ವರ್ಷ ಆ್ಯಕ್ಟಿವ್ ಪೀರಿಯಡ್ಡು. ಇಡೀ ಸಮಾಜಕ್ಕೆ ಆಸ್ತಿ ಮಾಡಿಕೊಟ್ಟಿದ್ದಾರೆ ದೈತ್ಯರು ಅಂತ ತಿಳ್ಕೊಂಡ್ರೆ ಎಷ್ಟು ಧರಿಸಿದ್ರು ಸಾಲ್ತು. ಅದಕ್ಕೆ ವ್ಯಾಸರಾಯರು ಹೇಳ್ತಾರೆ, ನಿಧಿ ಎನ್ನ ಮಾತಿನಲ್ಲೂ ಸೂಚನೆ ಕೊಡ್ತಾರೆ. ನಿಧಿ ಅಂದರೆ ಶ್ರೀಕರವಯಂ ಗ್ರಂಥ ಆಯ್ತಲ್ಲ, ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರೀ. ಜಯತೀರ್ಥ ದೊಡ್ಡ ನಿಧಿ ಕೊಟ್ಟಿದ್ದಾರೆ, ಆದ್ದರಿಂದ ಅವ್ರೇನು ಗಂಟು ಕೊಟ್ಟಿದ್ದಾರೆ ಕಥೆ ಕೇಳಲಿಕ್ಕೆ ಅಂತ ಹೇಳಿಬೇಡಿ. ಅವ್ರು ಭಾರಿ ದೊಡ್ಡ, ಯಾವ ತಂದೆ ತಾಯಿ ಅಂತ ಗಂಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ತಂದೆ ತಾಯಿ ಕೊಟ್ಟ ಆಸ್ತಿನೂ ಕರೆಗೆ ಹೋಗಿಬಿಡ್ಬೋದು, ಹೋಗಿಬಿಡ್ಬೋದು. ಯಾತಕ್ಕೆ ಎಷ್ಟು ಜನಕ್ಕೆ ಹೋಗಿ ಆಗಿದೆ ಅದು, ಮತ್ತು ಡಿವ್ಯಾಲ್ಯೂ ಆಗುತ್ತೆ ಬರ್ತಾ ಬರ್ತಾ ಬರ್ತಾ. ಆದರೆ ಜಯತೀರ್ಥರ ಕೊಟ್ಟ ಆಸ್ತಿ ಮಾತ್ರ ಶಾಶ್ವತವಾದ ಆಸ್ತಿ. ಒಂದು ಕಡೆ ನೋಡಿದರೆ ಆಸ್ತಿ, ಇನ್ನೊಂದು ಅಮೃತ. ಅದು ಹೊಟ್ಟೆಗೂ ಆಯಿತು, ಕುಡಿಲಕ್ಕೂ ಆಯಿತು. ಅಮೃತ ಅಂಬೋದು ಎರಡೂ ಆಯಿತು, ಶ್ರೀಮಂತಿಕೆನೂ ತೋರಿಸುತ್ತೆ, ನಿಮಗೆ ಆಹಾರನೂ ತೋರಿಸುತ್ತೆ. ಆದ್ದರಿಂದ ಅಂತ ಜಯತೀರ್ಥರ ಸ್ಮರಣೆ ನನಗೆ ಎಷ್ಟು ಮಾಡಿದರೂ ಸಾಲ. ಆದರೆ ಮೂಲ ಗುರುಗಳು ಮಧ್ವಾಚಾರ್ಯರೇ, ಮತ್ತೆ ಅವರ ಗ್ರಂಥ ಇಟ್ಟುಕೊಂಡು ಇಷ್ಟೆಲ್ಲ ಮಾಡಿರೋದ್ರಿಂದ ಆಚಾರ್ಯ ಶ್ರೀಪಾದ ಆಚಾರ್ಯ ಸಂತುಮೇ ಜನ್ಮ ಜನ್ಮನೇ ಅನ್ನೋ ಮಾತನ್ನು ತಿಳ್ಕೊಂಡು ಪ್ರತಿಯೊಬ್ಬರೂ ಸಹ ಜಯತೀರ್ಥ ಗ್ರಂಥವನ್ನು ಆದಷ್ಟಾದರೂ ಓದಬೇಕು, ಆದಷ್ಟಾದರೂ ಕೇಳಬೇಕು ಅನ್ನೋ ಭಾವನೆ ಬಂತು ಅಂದರೆ ಜಯತೀರ್ಥರ ಆರಾಧನೆ ಮಾಡಿದ್ದು ಭಾಳ ಸಾರ್ಥಕವಾಗ್ತದೆ. ನಮಗೆ ಅರ್ಥವಾಗೋದಿಲ್ಲ ಅನ್ನೋ ಭಾವನೆ ಇಟ್ಟು ಬಿಟ್ಬಿಡ್ಬೇಕು, ಅರ್ಥವಾದಷ್ಟು ಅಂತ ತಿಳ್ಕೊಳ್ಬೇಕು. ಸಮುದ್ರ ನೋಡಿದ್ರೆ ಬಾವಿ ನೋಡ್ತಾರೆ, ಸ್ನಾನ ಮಾಡೋದು ಭಾರಿ ಕಷ್ಟ, ಇಳಲಿಕ್ಕೆ ಬರೋದಿಲ್ಲ, ಕಷ್ಟಪಟ್ಟು ಸೇದು ನೀರು ಹಾಕೋತಾರೆ. ಅದು ಸ್ನಾನ ಅಂತ ಕರೀತಾರೋ ಇಲ್ವೋ? ಇಳಿದು ಮುಡಿಗಿದ್ರೂ ಸ್ನಾನ, ಈಜಾಡಿದರೂ ಸ್ನಾನ, ಇದ್ದಲ್ಲೇ ನೀರು ಹಾಕ್ಕೊಂಡ್ರೆ ಅದು ಕೂಡ ಸ್ನಾನ ತಾನೇ. ಅದು ಉದ್ಧತೋದಕ ಸ್ನಾನ ಅಂತ ಕರೀತಾರೆ, ಅದು ಅವಗಾಹನ ಸ್ನಾನ, ಉದ್ಧತೋದಕ ಸ್ನಾನ. ಅದು ಗುಡದವರು ಹೇಳಿದ್ದನ್ನು ಕಿವಿಯಲ್ಲಿ ಹಾಕ್ಕೊಂಡ್ರೂ ಕೂಡ ಒಂದು ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಹಾಗೆ ಆಗುತ್ತೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ಲಿಂಕ್ ಪಡೆಯೋದನ್ನು ಕೆಲವರು ಏನು ಮಾಡ್ತಾರೆ ಗೊತ್ತು, ಕೊನೆ ಪಕ್ಷ ನೀವು ಸ್ನಾನ ಪ್ರೋಕ್ಷಣೆ ಆದರೂ ಮಾಡಿ ಕೊನೆ ಪಕ್ಷ ಅಂತ ಹೇಳ್ತಾರೆ, ನಾಲ್ಕನೇ ಮೇಲೆ ಬೀಳಲಿ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಸ್ನಾನ. ಅಲಕ ಬದ್ರಿಗೆ ಹೋದರೆ ಅದೇ ಸುಧಾ ಬೋಧೋದು ಹೇಗೋ, ಬದ್ರಿ ಸ್ನಾನ ಅಂದ್ರೆ ಅಷ್ಟೇ. ಯಾರೋ ಸ್ನಾನ ಮಾಡಿ ಬಂದಿರ್ತಾರೆ, ಸ್ವಲ್ಪ ಹಾಕಿ ಅವ್ರ ಕೈಯಲ್ಲಿ ಹಾಕೊಳ್ಳೋದು ಕಷ್ಟ, ಕೈ ತೊಡಗ್ತಾ ಇರ್ತದೆ ಪಾಪ, ಆಗಲೇ ಚುಬಿಸ್ತಾಗಿರುತ್ತೆ ಆಗಲೇ ಹೀಗೆ ಬಿಡ್ತಾರೆ. ಓ ನಮ್ಮದು ಅಲಕಂದ ಸ್ನಾನ ಆಯಿತು ಅನ್ಕೋತಾರಲ್ಲ, ಅದಕ್ಕಿಂತ ಏನು ಮಾಡಬೇಕಂತ ವಾಸಿ ತಾನೇ. ಅಷ್ಟಾರಲ್ಲಿ ಲಿಂಕ್ ಇಟ್ಟು ರಾಯರ ಹೇಳೋ ಹಾಗೆ, ಪ್ರತಿಯೊಂದು ಭಾಗವತಕ್ಕೂ ಹೇಳೋ ಹಾಗೆ, ಶೋಕಾರ್ಥಂ ಶೋಕಪಾದಮ್ಮ ಪ್ರತಿವಾಕ್ಯಂ ಪ್ರತಿಪದಂ. ಒಂದು ವಾಕ್ಯ ಒಂದು ಪದ ಕೇಳೋದು ಕೂಡ ನಮಗೆ ತಕ್ಷಣ ಗೊತ್ತಾಗೋದಿಲ್ಲ, ಯಾವಾಗಲೋ ಗೊತ್ತಾಗುತ್ತೆ. ಅದು ಕೇಳಿದ್ದು ಪುಣ್ಯ ಇವತ್ತು ಅಂತ ಅವಾಗ ಗೊತ್ತಾಗುತ್ತೆ. ತಕ್ಷಣ ಗೊತ್ತಾದರೆ ಎಲ್ಲರೂ ಮಾಡಿಬಿಡ್ತಾ ಇದ್ರು. ಸ್ವಲ್ಪ ದಿವಸ ಆದರೂ ಗೊತ್ತಾಗ, ಇವರು ಆ ಕೆಲಸ ಮಾಡಲಿಲ್ವಲ್ಲ, ಅವ್ರಿಗೆ ಭಾಗ್ಯ ಬಂತು, ನಮಗೆ ಭಾಗ್ಯ ಬರಲಿಲ್ಲ ಅಂತ ಕೊರಗಾಗಬಾರ್ದು. ಸಿಕ್ಕ ಅವಕಾಶ ಕಳ್ಕೊಳ್ಳದೆ ಉಪಯೋಗ ಮಾಡಿಕೊಡ್ತಕ್ಕಂಥ ವಿವೇಕ ತೋರಿಸ್ಬೇಕಾದ ನಮ್ಮ ಕರ್ತವ್ಯ. ಅದಕ್ಕಾಗಿ ಜಯತೀರ್ಥರ ಸ್ಮರಣೆ ಭಾರಿ ದೊಡ್ಡದು. ಅನೇಕ ರೀತಿಯಲ್ಲಿ ಅವರು ಮಹಿಮೆ, ಒಂದೇ ಮಹಿಮೆ ಹೇಳ್ತೇನೆ. ಯರಗೋಳದಲ್ಲಿ ಗ್ರಂಥ ಬರಿತಾ ಇದ್ದರು. ಆ ಊರಲ್ಲಿ ಒಬ್ಬ ಗೌಡ, ಭಾಳ ಒಳ್ಳೆಯವನು, ಜನಕ್ಕೆ ಉಪಕಾರ ಮಾಡಬೇಕು ಅಂತ ಯೋಚನೆ ಮಾಡ್ದ. ದೊಡ್ಡ ಕೆರೆ ಕಟ್ಟಿಸಿದ, ಭಾರಿ ದೊಡ್ಡ ಕೆರೆ, ಇವತ್ತಿಗೆ ನೋಡ್ಬೋದು. ಭಾರಿ ಖುಷಿಯಾಯಿತು. ಮಳೆ ಬಂತು, ಸುತ್ತ ಬೆಟ್ಟಗಳಿವೆ, ಅದು ಕ್ಯಾಚ್ಮೆಂಟ್ ಏರಿಯಾ, ಬೆಟ್ಟದೀರೆಲ್ಲ ಹಿಡ್ಕೊಂಡು ಅದಕ್ಕೆ ಬಂದುಬಿಡುತ್ತದೆ, ತುಂಬಿ ಹೋಯ್ತು. ಅದು ಒಂದು ಭಾರಿ ಖುಷಿಯಾಯಿತು. ನೋಡ್ತಾರೆ ಎಲ್ಲ ನೀರು ಹೊರಟೋಯ್ತು, ನೀರು ನಿಲ್ಲೇ ಇಲ್ಲ ಅದರೊಳಗೆ. ಮತ್ತೆ ಮಳೆ ಬಂತು, ಮತ್ತೆ ತುಂಬಿತು, ಮತ್ತೆ ಸೋರಿ ಹೋಯ್ತು. ಆಗ ಅವ್ರು ತುಂಬ ದುಃಖ ಆಯ್ತು. ಯಾಕೆ ಮನೆ ಮಳೆ ಮಾಡಿದ್ರೆ ಮುಹುರು ಮೃತ ಪ್ರಜಾಪಿ ಇದ್ದಾಗೆ ಮಕ್ಕಳು ಹುಡ್ತಾರೆ ಸಾಯ್ತಾರೆ ಎಂಬಾಗ ಆಯ್ತದ. ಒಂದು ಕೊನೆ ಏನು ಮಾಡಿದಂತ ಆತ ತುಂಬ ಸಾತ್ವಿಕ ವ್ಯಕ್ತಿ, ದೇವರ ಕುರಿತು ದೊಡ್ಡ ತಪಸ್ಸನ್ನು ಮಾಡ್ದ ಮಾಡ್ದ. ಆಗ ಸ್ವಪ್ನ ಆಯ್ತು, ನೋಡು ಒಬ್ಬ ದೊಡ್ಡ ಜ್ಞಾನಿಗಳು ಕೂತಿದ್ದಾರೆ, ಅನುಗ್ರಹ ಪಡ್ಕೊಂಡಿಲ್ಲ ನೀನು, ಅದಕ್ಕೆ ನೀರು ಸೋರೆ ಹೋಗ್ತಾ ಇದೆ ಅಂತೇಳಿ. ಆಗ ಹುಡುಕಿದ ಅವ್ರು ನೋಡ್ತಾನೆ ಇವ್ರು ಕೂತಿದ್ದಾರೆ ಗುಹಾದೊಳಗೆ. ಬಂದು ಕೇಳ್ಕೊಂಡ, ಸ್ವಾಮಿ ಸ್ವಪ್ನ ಅನುಗ್ರಹ ಮಾಡಿ ಅಂದರೆ ಟೀಕಾರ ಏನು ಮಾಡಿದ್ರಂತೆ ನೋಡಿದ್ರು. ಏನು ಕೂಡ ಒಂದು ಮಣ್ಣು ತೊಗೊಂಡು ಕೈಯಲ್ಲಿ ಹಾಕಿದ್ರು ಅಷ್ಟೇ, ಒಂದು ಮುಷ್ಟಿ, ಅದು ಕೂಡ ಕೆ ಜಿಗಟ್ಟಲೆ ಕೂಡ ಅದಕ್ಕೂ ಬೆಲೆ ಬರುತ್ತೆ, ಕೆ ಜಿಗಟ್ಟಲೆ ಕೊಟ್ಟರೆ ತೊಗೊಂಡು ಮುಷ್ಟಿ ಹಾಕಿದರು. ಅವ್ರು ಎಷ್ಟು ಪುಣ್ಯಾತ್ಮ ಅಂದರೆ ನಮಗೇನು ಏನೋ ಕೇಳಿ ಮಣ್ಣು ಕೊಟ್ಬಿಟ್ರಲ್ಲ ಅಂತ ಅಂದ್ಕೊಳ್ಳಿಲ್ಲ. ಆಚಾರ ಹುಣಸೆ ಬೀಜ ಕೊಟ್ಟರೆ ಏನಾಯ್ತು ನಮಗೆ ಗೊತ್ತು, ಇವರು ಮಣ್ಣು ಕೊಟ್ಟರು. ತೊಗೊಂಡು ಬಂದ ಆ ಸ್ವಪ್ನದಲ್ಲಿ ಹೇಳಿದರು, ಆ ಸೋರಿ ಹೋಗೋ ಜಾಗದಲ್ಲಿ ಅದಕ್ಕೆ ಕೋಡಿ ಅಂತ ಕರೀತಾರೆ, ಅಲ್ಲಿ ಹಾಕು ಅಂತ ಹೇಳಿದರು. ಹಾಕಿದ, ಮತ್ತೆ ಮಳೆ ಬಂತು. ಅವತ್ತು ನಿಂತಿತ್ತಲ್ಲ, ಇವತ್ತಿಗೂ ನಿಂತಿದೆ, ನೆನ್ಬಿಟ್ಕೊಳ್ಳಿ. ನಮ್ಮ ಗೌರ್ಮೆಂಟ್ ಗ್ರ್ಯಾಂಡ್ ಡ್ಯಾಮ್ ಬಿದ್ದು ಹೋಗಿದೆ, ಇನ್ನೂ ಎರಗೋಳದ ಕೆರೆ ಬತ್ತಿಲ್ಲ. ನಿಮ್ಮ ಮಳೆಗಾಲದಲ್ಲಿ ಹೋಗ್ಬೇಕು, ನಿಮಗೆ ಒಳ್ಳೆ ಸಮುದ್ರ ಕಂಡ ಕಾಣುತ್ತೆ. ಸ್ನಾನ ಮಾಡೋದು ಕಷ್ಟ, ಅಲ್ಲಿ ಹೋಗಿಬಿಟ್ರೆ ಜೋರಾಗಿ ಹೊಡಿತಾ ಇರುತ್ತೆ, ಅಲೆ ಹೊಡೆದ ಹೊಡೆಯುತ್ತೆ. ಅಂಥ ನೀರು ನಿಲ್ಲಿಸಿದ್ದ ಅಂದರೆ ಬರೀ ಮುಷ್ಟಿ ಮಣ್ಣು ಹಾಕಿ, ಯಾವ ಸಿಮೆಂಟ್ ಇಲ್ಲ, ಆರ್ ಸಿ ಸಿ ಗಿರಿಸಿ ಯಾವುದಿಲ್ಲ, ಜಯತೀರ್ಥ ಕೊಟ್ಟಿದ್ದಾರೆ. ಇದಕ್ಕೆ ಒಳ್ಳೆ ಅರ್ಥ ಇದೆ. ಏನು ಅರ್ಥ ಇದೆ ಅಂದರೆ, ನಾವು ಎಷ್ಟು ಓದಿದ್ರು ಕೂಡ ಓದೋದು ಮರೆಯೋದು, ಓದೋದು ಮರೆಯೋದು, ಸೋರಿ ಹೋದಾಗ. ಈಗ ಯಾರು ಹೇಳ್ತಾರೆ ಆಚಾರ್ಯ ಎಲ್ಲ ಅರ್ಥ ಆಗುತ್ತೆ, ಓದಿ ಎಲ್ಲ ಬರ್ತೇವೆ ಬಿಡುತ್ತೆ ಅಂತ ಹೇಳ್ತಾರೆ. ಎಲ್ಲ ಸೋರಿ ಹೋದಾಗ ಲೆಕ್ಕ ಒಂದು ಕ್ಷಣಕ್ಕೆ. ಏನು ಉಪಾಯ ಗೊತ್ತಾ? ಜಯತೀರ್ಥ ಗ್ರಂಥ ಓದಿ ಅವ ಸೋರಿ ಹೋಗೋದಿಲ್ಲ ಅಂತ ಅರ್ಥ. ಜಯತೀರ್ಥ ಅನುಗ್ರಹ ಮಾಡೋವರಿಗೂ ಕೂಡ ಓದಿದ್ದೆಲ್ಲ ಮರೆತು ಹೋಗ್ತಾನೆ ಇರ್ತದೆ. ಈ ಮುನಿ ಓದಿದರೆ ಅವನೇ ಭಾಗ್ಯವಂತ. ಭೀಮ ಭವಾಂಬುದಿ ಬತ್ತಿ ಹೋಗುವುದು, ಭೂಮಿಯೊಳಗೆ ಮುಕ್ತಿಯೋಗ್ಯ ನೆನೆಸುವನು. ಜಯತೀರ್ಥ ಅನುಗ್ರಹ ಆಗಿಬಿಡ್ತು ಅಂತ ಕೇಳಿದರೆ ಅವನೇ ಭಾಗ್ಯವಂತ. ಅದು ಶ್ರೀಕರೋಯಂ ಗ್ರಂಥ. ಮತ್ತೆ ಭಾಗ್ಯವಂತ ಅನ್ನೋ ಪದ ಶ್ರೀಕರೋಯಂ ಗ್ರಂಥನೇ ಹೇಳೋದು. ಅವರು ಜಯತೀರ್ಥ ಹೊಲಿದು ಬಿಟ್ಟರೆ ಎಲ್ಲ ಸಂಪತ್ತು ಬರುತ್ತೆ, ಜ್ಞಾನ ಸಂಪತ್ತು ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಇನ್ನೊಂದು ಸ್ವಾರಸ್ಯ ಅಂದರೆ ಪುರುಷಾರ್ಥಗಳು ಯಾವ ಶ್ರೇಷ್ಠ ಅಂತ ಕೇಳಿದಾಗ ಅರ್ಜುನ ಹೇಳ್ತಾರೆ ಅರ್ಥ ಶ್ರೇಷ್ಠ ಅಂದ್ಬಿಡ್ತಾರೆ. ಅರ್ಥ ಅಂದರೆ ಸಂಪತ್ತು, ಜಯತೀರ್ಥರು ಚಿಕ್ಕಾರಿದ್ದಾರೆ ಅದಕ್ಕೆ ಅರ್ಥ, ಭಾರಿ ಸಂಪತ್ತನ್ನೇ ಕೊಡ್ತಾರೆ ಅಂತ ಅರ್ಥ. ಆದರೆ ಆಚಾರ ಅರ್ಥ ಬರೀತಾರೆ ಯಾವ ಸಂಪತ್ತು ಅಂದರೆ ವಿದ್ಯಾಹ್ವಯೋಯಂ, ಜ್ಞಾನ ಸಂಪತ್ತು ಭಾರಿ ದೊಡ್ಡದು ಅಂತ ಸಂಪತ್ತನ್ನು ಕೊಡ್ತಾರೆ ಅಂದರೆ ಬಾದಿರಾ ಶ್ರವಣ ಮಾತಿ ಹೊಸ ಅರ್ಥ. ಸುಧಾ ಓದಿದರೆ ಶ್ರೀಕರವಯಂ ಜ್ಞಾನ ಶ್ರೀಕರವಯಂ ಗ್ರಂಥ ಜ್ಞಾನ ಸಂಪತ್ತನ್ನು ಕೊಡುತ್ತೆ ಅಂತ ತಿಳ್ಕೋಬೇಕೆ ಹೊರತು ಲೌಕಿಕ ಸಂಪತ್ತು ಆಟೋಮೆಟಿಕಲಿ. ಈ ಕುದುರೆ ಕೊಟ್ಟಮೇಲೆ ಹಗ್ಗ ಕೊಡ್ತಾರೆ ಅಂತ ಕೇಳಿದರೆ ಹಾಗೋ ಹಾಗೆ, ಧಾನ್ಯ ಕೊಟ್ಟಾಗ ಪ್ಯಾಕಿಂಗ್ ಕೊಡ್ತಾರಾ, ಟಿ ವಿ ಯಾತಕ್ಕೆ ತೊಗೊಂಡೆ ಅಂತ ಕೇಳಿದರು, ಒಳ್ಳೆ ಪ್ಯಾಕಿಂಗ್ ಚೆನ್ನಾಗಿತ್ತು ತೊಗೊಂಬಿಟ್ಟೆ ಏನು ಮಾಡ್ಬೇಕು. ಈ ಮತ್ತೆ ಪ್ಯಾಕಿಂಗ್ಗೋಸ್ಕರ ಟಿ ವಿ ತೊಗೊಳೋದಲ್ಲ, ಟಿ ವಿ ತೊಗೊಂಡು ಬೇಡ ಅಂದರೆ ಪ್ಯಾಕಿಂಗ್ ಬಿಸಾಕಿ ಹೋಗ್ತಾರೆ ಮನೆಯೊಳಗೆ ಅವರು. ಲೌಕಿಕ ಎಲ್ಲ ಆ ರೀತಿ ಇಲ್ಲ, ಇದು ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ನಾವು ಟೀಕಾಚಾರ ನೋಡಿದ ಮೇಲೆ ತಿಳ್ಕೊಬೇಕಾದಿಷ್ಟೇ, ಅದನ್ನು ಕೊಡೋ ಇದನ್ನು ಕೊಡೋ ಟೀಕಾರ ಕೇಳ್ತೇವೆ ನಾವು, ಅದೆಲ್ಲ ಬಿಟ್ಟು ಹೋದವ್ರು ಟೀಕಾರ ಏರು ಕೇಳ್ತೇವೆ ಅದನ್ನು ಬಿಟ್ಟು ಹೋದವರು ಅರ್ಥ ತೋರಿಸ್ತಾರೆ. ಮಹಾಫಲೇಶು ಕದಾಚಾರ, ಇದನ್ನು ಕೇಳಕ್ಕೆ ಹೋಗಬೇಡಿ, ಇದು ಹಾಗೆ ಬರುತ್ತೆ. ನೀವು ಎಂದೂ ಕೂಡ ಏನು ಮಾಡಬೇಕು ಅಂದರೆ ಭಕ್ತಿಯಿಂದ ಆರಾಧನೆ ಮಾಡಿ ಅನ್ನೋ ಸಂದೇಶವನ್ನು ಕೊಟ್ಟು ತಾವೇ ತೋರಿಸ್ತಾರೆ. ಎಲ್ಲ ಬಿಟ್ಟಿವಿ, ಅವರ ಕೀರ್ತಿ ಉಳ್ಕೊಂಡಿದೆ. ಎಲ್ಲ ಹೇಳ್ಕೊಂಡ ರಾಜ ಮಹಾರಾಜರು ಹೋದರು, ಎಲ್ಲ ಬಿಟ್ಟ ಟೀಕಾರ ಕೀರ್ತಿ ಉಳ್ಕೊಂಡಿದೆ. ಇವತ್ತು ಯಾವ ರಾಜರು ಮಹಾರಾಜರಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾರಾ, ಆರಾಧನೆ ಅಂತ ಮಾಡ್ತಾರಾ? ಯಾ ಅವ್ರ ಮನೆತನದವರೇ ಇಲ್ಲ ಫಸ್ಟ್ ಇವತ್ತು. ಆದರೆ ಟೀಕಾರ ಆರಾಧನೆ ಎಷ್ಟು ವೈಭವ, ಅವ್ರ ಗ್ರಂಥ ಓದ್ದವರು ಆರಾಧನೆ ಎಷ್ಟು ಮಾಡ್ತಾರೆ, ರಾಯರ ಆರಾಧನೆ. ಇದೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯಾವೆಲ್ಲ ಕಾಲ ಯಶಸ್ಸನ್ನು ಗಳಿಸಬೇಕು ಅಂತಿದ್ದರೆ, ಶಾಶ್ವತವಾದ ಯಶಸ್ಸು ಬರಬೇಕು ಅಂತಿದ್ದರೆ ಜ್ಞಾನ ಪ್ರಪಂಚದಿಂದ ಮಾತ್ರ ಸಾಧ್ಯ, ಬೇರೆ ಪ್ರಪಂಚದಿಂದ ಸಾಧ್ಯ ಇಲ್ಲ ಅನ್ನೋ ತತ್ವ ಅಂತ ತಿಳ್ಕೊಬೇಕು. ಜ್ಞಾನ ಪ್ರಪಂಚ ಎರಡು ವಿಧ, ಲೌಕಿಕ ಜ್ಞಾನ, ತತ್ವಜ್ಞಾನ. ಲೌಕಿಕ ಜ್ಞಾನಕ್ಕೆ ಮಿತಿ ಇದೆ, ತತ್ವಜ್ಞಾನಕ್ಕೆ ಮಾತ್ರ ಎಂದೆಂದೂ ಮಿತಿ ಇಲ್ಲ. ಆದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಅಂತ ತಿಳ್ಕೊಂಡು ಸಾರ್ಥಕವಾದ ಜೀವನವನ್ನು ಬದುಕೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದು ಜಯತೀರ್ಥರ ಆರಾಧನೆ ಅಂತ ಹೇಳ್ತಾ, ಇವತ್ತು ಜಯತೀರ್ಥರ ಸ್ಮರಣೆಗೆ ಎಂದಿನಂತೆ ಸೇವಾಕರ್ತರಾಗಿ ಬಂದವರು ಶ್ರೀ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಸತ್ಯನಾರಾಯಣ ದಂಪತಿಗಳು, ಶ್ರೀ ನಾಗರಾಜರಾವ್ ದಂಪತಿಗಳು, ಗುರುರಾಜರಾವ್ ದಂಪತಿಗಳು, ಒಬ್ಬ ಅಂತರಂಗ ಭಕ್ತರಲ್ಲಿ ಪಾಲ್ಗೊಂಡಿದ್ದಾರೆ, ಅವರೆಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿವಸ ಮಧ್ಯಾರಾಧನೆ, ಅವತ್ತಿನ ದಿವಸ ಅಲ್ಲಿ ಪ್ರವಚನ ಇರುತ್ತೆ. ಅವತ್ತು ಶನಿವಾರ ಆಗುತ್ತೆ, ಮಧ್ಯಾರಾಧನೆ 4ನೇ ತಾರೀಕು ಇರಬೇಕು, ಅವತ್ತು ಶನಿವಾರವಾಗುತ್ತೆ. ಸಾಯಂಕಾಲ ರಾಯರ ಬಗ್ಗೆ ಅನೇಕ ವರ್ಷದಿಂದ ಪ್ರವಚನ ಮಾಡ್ತಾನೇ ಇದೆ, ಇಷ್ಟ ಹೊಸ ವಿಷಯ ಯಾವುದಾದ್ರು ರಾಯರ ಬಗ್ಗೆ ತಗೊಂಡು ಅವತ್ತು ಪ್ರವಚನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚವಹಂ ತೇನ ನಿಯತಾಂ ಕಮಲಾ.